தத்துவ நிர்ணய வைரோமே எஞ்சோ தண்டோசவா பவே விரோதாசங்கத்தின் நியூன துஷ்ணி பாவாதிகைத்தித பவே ஜல்பே விதண்டாயாம் நியாயோ ஜல்பவதீரிதா சம்வாதே தண்டதா நஸ்யாத் விதண்டா ஜல்பயோரபி பராஜிதத்துவ மாத்திரம் சாத் நிந்தியோ தண்டோ அபிவா அந்யதா அனுவாதாதிராஹித்யம் நைவ ஜல்பே பிதூஷணம் அனுவாதாதிகளன்ன பிளாஸ்டிக்கர் மாதிரி தோரிஸ்பேக் அன்னோது ஜல்பதல்லி நியம அல்ல அந்த ஹேளிதரு வித்யாஹீனத்வலிங்கேபி வாதினோஹோ சாத் பராஜய ಈಗ ವಾದಿಗಳಿಗೆ ಪರಾಜಯ ವಾದ ಮಾಡಿದ ಮೇಲೆ ಆಗಬೇಕು ಅಂತೇನೂ ಇಲ್ಲ ಮೊದಲೇ ಆಗಿಬಿಡ್ಬೋದು ಯಾವಾಗ ವಿದ್ಯಾಹೀನತ್ವ ಲಿಂಗೇಪಿ ವಾದಿ ಪ್ರತಿವಾದಿನೋಹೋ ಜಲ್ಪ ಆರಂಭ ಉತ್ತರಕಾಲೀನಂ ನಿಗ್ರಹಸ್ಥಾನಂ ಮುಕ್ತಂ ಕಥಾತಃ ಪ್ರಾಗಪಿ ಸಂಭವಾತ್ ಆಹಾ ವಿದ್ಯಾಹೀನತ್ವ ಲಿಂಗೇಪಿ ವಾದಿನೋಹೋ ಸ್ಯಾತ್ ಪರಾಜಯ ಸಂಭಾವಿತ ಸಮಾನ ವಿದ್ಯೆಯೋರೇವಾ ಇಂಪಾರ್ಟೆಂಟ್ ವಿವಾಹಸ್ಯ ವಿವಾದಸ್ಯ ಸಮಯೋರೇವ ಶೋಭತೆ ಒಂದು ಮಾತಿದೆ. ವಿವಾದ ಮತ್ತು ವಿವಾಹ ನಡಿಬೇಕಾದ್ರೆ ಒಂದು ಸಮಾನ ಸ್ಕಂದರಾಗಿರಬೇಕು. ಇಲ್ಲಿ ವಿದ್ಯಾಹೀನತ್ವ ಲಿಂಗ, ತಾನು ವಾದ ಮಾಡ್ತೇನೆ ಅಂತ ಬಂದವನು ಪ್ರತಿವಾದಿಗಿಂತ ಬಹಳಷ್ಟು ಕಡಿಮೆಯವನಾಗಿದ್ದರೆ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬೋದು. ಸಂಭಾವಿತ ಸಮಾನ ವಿದ್ಯೆಯೋರೇವ ಜಲ್ಪವಿತಂಡಾಧಿಕಾರಿತ್ವ, ಇದು ಇದರಲ್ಲಿ ಹಾಗಲ್ಲ, ವಾದದಲ್ಲಿ ಹಾಗಲ್ಲ. ವಾದದಲ್ಲಿ ಯಾರು ಬೇಕಾದ್ರೂ ವಾದ ಪ್ರಶ್ನೆ ಕೇಳ್ಬೋದು, ಉತ್ತರ ತಗೋಬೋದು. ಇದರಲ್ಲಿ ಹಾಗಲ್ಲ. ಏನಿರಬೇಕು ಇದಕ್ಕೆ ಇನ್ನೊಂದು ವಿಶೇಷ ಇದೆ, ಗೊತ್ತಾಯ್ತಾ? ಮೂರು ವಾದ ಜಲ್ಪ ವಿತಂಡಗಳಲ್ಲಿ ವ್ಯತ್ಯಾಸಗಳು ಮತ್ತೊಂದೇನು ಅಂದರೆ, ಜಲ್ಪ ವಿತಂಡಗಳಲ್ಲಿ ಪರಸ್ಪರ ಸಮಾನ ವಿದ್ಯರು ಅಂತ ಹೇಳಿ ಒಂದು ಹಂತದಲ್ಲಾದ್ರೂ ಪ್ರೂವ್ ಆಗಿರಬೇಕು. ಇಲ್ಲದೆ ಹೋದರೆ ಅವ್ರಿಗೆ ಅವಕಾಶ ಇಲ್ಲ. ಅದು ಲೆಕ್ಚರ್ ಪೋಸ್ಟ್ ಕರೆದು ಎಮ್ ಎದಾರು ಅಪ್ಲೈ ಮಾಡಿದ್ರು ಸರಿನೇ, ಇಂಟರ್ವ್ಯೂ ಎಲ್ಲ ಕರೀತಾರೆ. ಬಿ ಎದಾರು ಅಪ್ಲೈ ಮಾಡಿದ್ರೆ ಏನಾಗ್ತಾರೆ, ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ರಿಜೆಕ್ಟೆಡ್ ಅಪ್ಲಿಕೇಶನ್ ಇದ್ದ ಹಾಗೆ. ಸೊ ಆ ರಿಜೆಕ್ಟೆಡ್ ಅಪ್ಲಿಕೇಶನ್ ಬೇರೆ, ಸೆಲೆಕ್ಷನ್ ಆಗದೆ ಇರೋದು ಬೇರೆ. ಸೆಲೆಕ್ಷನ್ ಆಗದೆ ಇರಬೇಕಾದ್ರೆ ಬೇರೆ ಕಾರ್ಡ್ಗಳು ಸೆಲೆಕ್ಷನ್ ಆಗದೆ ಇರ್ಬೋದು. ಅದು ರಿಜೆಕ್ಟ್ ಆಗಬೇಕಾದ್ರೆ ಏನಿಲ್ಲ, ಅವನಿಗೆ ಎಲಿಜಿಬಿಲಿಟಿನೇ ಇಲ್ಲ. ಸೊ ಎಲಿಜಿಬಿಲಿಟಿ ಇಲ್ಲದೆ ಹೋದಾಗ ಅವನು ವಾದಕ್ಕೆ ಜಲ್ಪ ನಡೆಯೋಕ್ಕಿಂತ ಮುಂಚಿತವಾಗಿ ಏನು ಡಿಕ್ಲೇರ್ ಮಾಡಬಹುದು, ಅವನು ಸೋತ ಅಂತ ಹೇಳಿಬಿಡ್ಬೋದು. ಸಂಭಾವಿತ ಸಮಾನ ವಿದ್ಯೆಯೋರೇವ ಜಲ್ಪ ವಿತಂಡಾಧಿಕಾರಿತ್ವ. ಇನ್ನು ಹೇಳಿದ್ರೆ ಇಂಜಿನಿಯರಿಂಗಿಗೆ ಇವನು ಆರ್ಟ್ಸ್ದವರು ಅಪ್ಲೈ ಮಾಡಿದ, ಕೊಡೋದಿಲ್ಲ. ಆರ್ಟ್ಸ್ ಫಸ್ಟ್ ರ್ಯಾಂಕ್ಸ್ ಬಂದಿದ್ರು ಕೂಡ ಯಾರಿಗೂ ಕೊಡೋದಿಲ್ಲ, ಯಾತಕ್ಕೆ ಅವ್ರು ಎಲಿಜಿಬಿಲಿಟಿನೇ ಇಲ್ಲ. ಇದು ಅರ್ಥ ಮಾಡಿಕೊಂಡಾಗ ನಮಗೆ ಯಾತಕ್ಕೆ ಆಗಬೋದಕ್ಕೆ ಸ್ಪಷ್ಟ ಸ್ಪಷ್ಟೀಕರಣ ಸಿಗುತ್ತೆ. ಹಾಂ, ಹೌದು, ಅದಕ್ಕೆ ಹೇಳಿದ್ದೀಗ ಸ್ಕ್ರೂಟಿನಿ ಮಾಡ್ತಾರೆ ಫಸ್ಟು. ಇಂಥ ವಾದಕ್ಕೆ ಬರ್ತೀನಿ ಅಂತ ಕರೆದಾಗ ಏನಾಗಿದ್ದೀನಿ ನೀನು ಅಂತ ಹೇಳಿಬಿಟ್ಟು, ಅದಕ್ಕೆ ವಿದ್ಯಾರ್ಥಿಗೂ ಅಕ್ಷೋಭಿ ವಾದ ಶುರು ಮಾಡೋಕ್ಕೆ ಏನು ಮಾಡಿದ್ರಂಥವ್ರು ಅಕ್ಷೋಭಿ ತೀರ್ಥರನ್ನ ಒಂದು ಮಾತು ಹೇಳಿದರು, ನಾನು ನಿಮ್ಮ ಜೊತೆ ವಾದ ಮಾಡಲ್ಲ ಅಂತ ಹೇಳಿಬಿಟ್ರು. ಯಾತಕ್ಕೆ? ನಿಮಗೆ ರಾಜಮನ್ಯಾಯ ಇಲ್ಲ, ನಿಮಗೆ ರಾಜಾಶ್ರಯ ಇಲ್ಲ. ನಾನು ರಾಜಾಶ್ರಯ ಇರು ಅಂತ ಹೇಳಿದ ತಕ್ಷಣ ಏನು ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಏನು ಮಾಡಿರೋ, ರಾಜನ ಮಕ್ಕಳಿರಲಿಲ್ಲ, ಅವನಿಗೆ ಕೇಳಕ್ಕೆ ಅಂತ ಬಂದರು. ಆ ತಕ್ಷಣ ಅವ್ರು ಏನು ಮಾಡಿದರು, ಒಂದು ಸೊಪ್ಪರಾಗಿ ತಿನ್ನಿದ್ದೆ ಸಹ ಒಂದು ಸಾಲಿಗ್ರಾಮ ಸಿಕ್ಕಿದ್ದು ಕೊಡು, ಪೂಜೆ ಮಾಡಿದಾಗ್ತದೆ ಅಂತ ಹೇಳಿದರು. ಕೊಟ್ಟರು, ಆಯಿತು. ರಾಜ ಏನು ಬೇಕು ಅಂತ ಕೇಳಿದ್ರು, ಒಂದು ದಿವಸ ಬಿಟ್ಟು ರಾಜ ಹೋಗಿ ಹೋಗಬೇಕು ಅಂತ ಕೇಳಿದರು. ಕೊಟ್ಟರು, ವಾದ ನಡೀತು, ಸೋತ ಮೇಲೆ ಓದಾಯಿತು. ಯಾತಕ್ಕೆ ಕೇಳಿದೆ ಅಂದರೆ, ಸಮಾನ ವಿದ್ಯೆ ಬೇಕು, ಸಮಾನ ಸ್ಕಂದತ್ವ ಬೇಕು ಅಂತ ಕೇಳಿದಾಗ ಅದು ಆ್ಯಕ್ಚುಲಿ ಒಳ್ಳೆಯ ಪಾಯಿಂಟ್ ಅಲ್ಲ, ವಿದ್ಯೆ ಕೇಳಬೇಕಾಗಿತ್ತು ನ್ಯಾಯವೇಗ ಅವರು. ಬೇರೆ ಒಂದು ಅನಧಿಕಾರ ಅಸಂಗತಿ ವಿಚಾರ ಮಾತಾಡಿದರು, ಬಟ್ ಇವ್ರ ಉದ್ದೇಶ ಏನಿತ್ತು ಗೆಲ್ಲಬೇಕು ಅದರಿಂದಾಗಿ ಅದನ್ನು ಫುಲ್ಫಿಲ್ ಮಾಡಿದರು. ಈ ಬೇರೆ ರೀತಿ ವಾದ ಮಾಡೋಕ್ಕೂ ಬರ್ತಿತ್ತು ಅವರಿಗೆ, ಅದು ಮಾಡದೆ ಹೋದ್ರೆ ಅಂಬುದು ಬಹಳ ಇಂಪಾರ್ಟೆಂಟ್. ಯಾವ್ದು ಏನಂತ? ಹೌದು ಹೌದು ಹೌದು, ಹಾಗಿತ್ತು. ಸೇರಿಸ್ತಿರ್ಲಿಲ್ಲ ಅದು. ಸಾಮಾನ್ಯವಾಗಿ ಬೇರೆ ಪ್ರತಿಷ್ಠೆ ಇತ್ಯಾದಿಗಳನ್ನು ನೋಡದೆ ಒಂದಿಟ್ಕೊಂಡ್ರೆ ಕರೆಕ್ಟ್ ಆಗ್ತಿತ್ತು. ಯಾವುದನ್ನು ಇಟ್ಕೋಬೇಕಾಗಿತ್ತು ಅವರು? ವಿದ್ಯಾ ಒಂದು ಇಟ್ಕೊಂಡ್ಬಿಟ್ರೆ ಅರ್ಥ ಇದೆ ಅದು. ಬೇರೆ ಯಾರು ಇಟ್ಕೊಂಡ್ಬಿಟ್ರೆ ಅಪ್ಲೈ ಮಾಡೋನು ಎಮ್ ಎ ಆಗಿರ್ಬೇಕು, ಅವ್ರ ಅಪ್ಪ ಮಿನಿಸ್ಟರ್ ಆಗಿರ್ಬೇಕು, ಏನು ಮಾಡ್ಬೇಕು? ಅವನು ಎಮ್ ಎ ಆಗಿರ್ಬೋದು ಅರ್ಥ, ಅವ್ರ ಅಪ್ಪ ಮಿನಿಸ್ಟರ್ ಆಗಿರ್ಬೇಕು, ಆಮೇಲೆ ಅದು ಅವ್ರ ಅಪ್ಪ ಮಿನಿಸ್ಟರ್ ಆಗಿರೋದು ಕೆಲಸ ಕುತ್ಕೊಂಡ್ರೆ ಆಗಲಿಲ್ಲ ಹೋಗಲಿಲ್ಲ. ಅದೆಲ್ಲ ಅಧಿಕ ಪ್ರಸಂಗದ ಕಂಡೀಷನ್ಸ್, ಮಾಡಬಾರದು ಅದನ್ನೆಲ್ಲ. ಯಾತಕ್ಕೆ ಅಂದರೆ ಅವನಿಗೆ ಏನು ಮಾಡಿದ, ಅವನು ನಾವೇ ಕರೆದ್ರೆ ಸರಿ, ಅವರ ವಾದಕ್ಕೆ ಬರ್ತೀರಿದ್ದ ಘೋಷಣೆ ಮಾಡಿ ಅಪ್ಲಿಕೇಶನ್ ಕೊಟ್ಟಾಗ ಏನಂತಾಯ್ತು? ಈಗ ಅನರ್ಹತೆ ಬಂದು ಏನದು? ಈಗ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದು ಕೂಡ ಏನದು? ಸೋಲಿಲ್ಲ ಲಕ್ಷಣ. ನಿಮ್ದು ಯಾರು ಬಂದು ಹೇಳ್ಕೊಡೋಗಿಲ್ಲ ಅವನೀಗ. ಅವ್ರ ಸಿದ್ಧಾಂತನ ಚಾಲೆಂಜ್ ಮಾಡಿದ್ದೆ, ನಾನು ತೆಗೆದಾಕಿರೋದು ಸೋತಾಗ್ಲಕ್ಕೆ ತಾನೆ. ಈಗ ಅಕ್ಸೆಪ್ಟ್ ಆಗಲಿಲ್ಲ ಅಂದಮೇಲೆ ಅವನ ಇನ್ನೂ ಸ್ಥಿತಿ ಹಿಂದೋಯ್ತು, ಇನ್ನೂ ಹಿಂದೋಯ್ತು. ಯಾರು ಬೇರೆ ಸುಮ್ಮನೆ ಇದ್ರೆ ಅಕ್ಸೆಪ್ಟ್ ಆಗಿರ್ತಂದ್ರೆ, ಏನೋ ಕ್ಯಾಶುವಲ್ ಅಪ್ಲಿಕೇಶನ್ ಆಗಿರೋದಂದ್ರೆ ಇಲ್ಲ, ಬರೀ ಜೋರ ಹೇಳ್ಕೊಂಬಂದಿದ್ದ ನಾನಂಥವ್ರು ಇಂಥವ್ರಿಗೆ ಗೆದ್ದು ಬಿಡ್ತೇನೆ ಅಂತ ಹೇಳಿಬಿಟ್ಟು ಆ ಪ್ರತಿಷ್ಠೆ ಧಕ್ಕೆ ಬಂತಲ್ಲ, ಏನಾಯ್ತು ಅಲ್ಲಿಗೆ? ಈಗ ಸೋತ. ಏನೋ ಸುಮ್ಮನೆ ಕ್ಯಾಶುವಲ್ ಅಪ್ಲಿಕೇಶನ್ ಹಾಕಿದ್ದ ಬೈ ಚಾನ್ಸ್ ಹೋದ್ರೆ ಅದು ದೊಡ್ಡ 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 ವಿಷಯ ಅಲ್ಲ. ಮತ್ತು ಹಠ ಮಾಡಿ ಬಂದವನು ಈ ರೀತಿ ಎಲಿಜಿಬಿಲಿಟಿ ಇಲ್ಲದೆ ಹೋದಾಗ ಅವನೇನಾಗ್ತಾನೆ? ಹೊರಟು. ಕೃಷ್ಣನ ಮುಂದೆ ಒಂದು ತಲೆ ಅಟ್ಟಿ ಮಾಡ್ತಾನೆ ಜರಾಸಂಧ ಕೂಡ. ಹಾಗೇನೆ ಕೃಷ್ಣ ಭೀಮಸೇನ ಅರ್ಜುನ ಹೋದ ಕಾಲಕ್ಕೆ ನಮ್ಮ ಮೂರು ಜನ ಯಾರನ್ನ ಆರಿಸ್ಕೋತಿ ಆಸೋತಿ ಕೇಳಿದ್ರೆ ಕೃಷ್ಣನ ಆರಿಸ್ಕೊಂಬುದಿಲ್ಲ ಅಂತಾರೆ, ನೀನು ರಾಜನೇ ಅಲ್ಲ ಅಂತ ಹೇಳಿಬಿಡ್ತಾರೆ. ನಾನು ರಾಜನೇ ಅಲ್ಲ, ನೀನು ಸಮಾರಸ್ಕಾಂತರಲ್ಲ. ಅಷ್ಟು ಹೇಳೋದಕ್ಕಿಂತ ಮುಂಚೆ ಏನು ಮಾಡಿದ್ದವನು, 18 ಸತಿ ಯುದ್ಧಕ್ಕೂ ಸೋತು ಬಂದಿಲ್ಲ. ಈಗ ಹೇಳ್ತಾರೆ ರಾಜರಲ್ಲ ಜಾತಕ್ಕೆ, ಅಂದ್ರೆ ಗಾಬರಿ ಆಯ್ತು ಅವನಿಗೆ. 23 ಲಕ್ಷ ಸೈನ್ಯ ತೊಗೊಂಡೋಗಿನೇ ನಾವು ಬದುಕಿ ಬರೋದು ಕಷ್ಟ ಆಗ್ತಿತ್ತು, ಈ ಡೈರೆಕ್ಟ್ ಸಿಕ್ಕರೆ ಗತಿಯಾರಾಗುತ್ತೆ ಅಂತ ಗಾಬರಿ ಆಗಿಬಿಟ್ಟು ಅವನೇನು ಮಾಡ್ದ, ಸೋತೆ ಅಂತ ಹೇಳೋದು ಬಂದು ಒಂದು ತಲೆಯಲ್ಲಿ ಮಾಡಿ ಏನು ಮಾಡ್ದ ಅವನೀಗ, ರಾಜರಲ್ಲ ಅಂತ ಹೇಳಿಬಿಟ್ಟ. ಸರಿಯಾಗಿ ಕೃಷ್ಣ ಏನು ಮಾಡ್ದೆ, ಯಾಕಂದ್ರೆ ನಮ್ಮ ಶಿಷ್ಯರೇ ಕೊಡಿಸ್ಬೋದು ಇನ್ನೇನು ಯೋಚನೆ ಅಂತ ಹೇಳಿ ವಿಷಯನೇ ಕೊಡಿಸ್ಬಿಡ್ತಾರೆ. ಅದೇ ಯಾತಕ್ಕೆ ಇದು ಉಪಯೋಗಿಸ್ತಾರೆ ಅನ್ನೋದಕ್ಕೆ ನಿದರ್ಶನ ಇದೆಲ್ಲ ಕೂಡ. ಕೃಷ್ಣ ಅಗ್ರ ಪೂಜೆ ಮಾಡಿದಾಗಲೂ ಅಬ್ಜೆಕ್ಷನೈಸ್ ಮಾಡ್ತಾರೆ ಶಿಶುಪಾಲ್ ಏನಂತ, ಕೃಷ್ಣ ರಾಜನೇ ಅಲ್ಲ ಅಗ್ರ ಪೂಜೆ ಹೇಗೆ ಮಾಡಿದ್ರಿ? ಅರ್ಥ ಆಯ್ತಾ, ಕೃಷ್ಣ ರಾಜನೇ ಅಲ್ಲ ಅಂದರೆ ಅಬ್ಬರಿಗೂ ಅಗ್ರ ಪೂಜೆ ಹೇಗೆ ಮಾಡಿದೆ ಅಂತ ಹೇಳ್ತಾರೆ. ತಮಾಷೆ ಎದುರು ಮುಂದೆ ಹೇಳ್ತಾ ಹೋಗಿ ಕೃಷ್ಣರಿಗೆ ಅಗ್ರ ಪೂಜೆ ಮಾಡಿದ ಅಭಿಪ್ರಾಯ ಇದ್ದಿದ್ರೆ ಅವ್ರ ಅಪ್ಪ ಮಾಡ್ಬೋದಾಗಿತ್ತಲ್ಲ ವಸುದೇವನಿಗೆ ಅಂತ ಹೇಳ್ತಾರೆ. ವಸುದೇವ ಕೂಡ ಏನಲ್ಲ, ವಸುದೇವ ರಾಜನಲ್ಲ. ಅವನ ಪಾಯಿಂಟ್ ಏನಂದ್ರೆ ಕೃಷ್ಣರಿಗೆ ಆಗಬಾರ್ದು ಅಷ್ಟೇ, ಅದಕ್ಕೆ ಏನಾದ್ರೂ ಹೆಸರು ಹೇಳ್ತಾ ಹೋಗ್ತಾರೆ. ಇವೆಲ್ಲ ಈ ಮಾತು ಅರ್ಥ ಮಾಡಿಕೊಂಡ್ರೆ ವಿದ್ಯಾಹೀನತ್ವ ಲಿಂಗೇಪಿ ವಾದಿನೋ ಸ್ಯಾತ್ ಪರಾಜಯ. ಇಲ್ಲ ಹೇಳಿದಂತ ನಿಮ್ಗೆ ಸಮಾನ ಕೊಡ್ತೀನಿ ಅಂತ ವರಂದ್ರತೆ ಮೇಲೆ ಕೊಡಬಾರ್ದು ಕರೆದ್ರೆ ಸಮಾನ ಕೊಡೋದಲ್ಲ, ಮೇಲೆ ಬೇಕಾದ್ರೆ ಕೊಡು, ವಾದ ಮಾಡಷ್ಟೇ. ಆಮೇಲೆ ಬಂದ ತಕ್ಷಣ ನಮಸ್ಕಾರ ಮಾಡಿದ್ದಂತೆ, ಯಾಕೆ ಚಂದ್ರ ಮಾಡಿದ್ರು ಕೂಡ ಏನಾಯ್ತು ಅಲ್ಲಿಗೆ, ಆ ಇದನ್ನು ತಡ್ಕೊಳಕ್ಕಾಗಲಿಲ್ಲ ಅದನ್ನ ಕೈ ತಮಾಷೆ ಇರೋದು ಏನಂತ ಕೇಳಿದ್ರೆ ಅವ್ರಿಗೆ ಮುಖ್ಯ ಏನಾಗಿತ್ತು, ಈ ನಮ್ಮಲ್ಲಿ ಅದು ಹೋಗಿಬಿಟ್ಟಿದೆ, ಇವೆಲ್ಲ ಜಾಸ್ತಿ ಮ್ಯಾಲೆ ಕೊಡ್ಬೇಕು ಕೆಳಗೆ ಕೊಡ್ಬೇಕು ಹಿಂದ ತಿದ್ದಿಲ್ಲ ಅವ್ರಿಗೆ. ಒಟ್ಟು ಪ್ರತಿಭಾದ ಸೋಲಿಸ್ಬೇಕು. ಆ ಒಂದು ಧ್ಯೇಯ ಇದ್ದಾಗ ಏನಾಯ್ತು, ಆಟೋಮೆಟಿಕ್ ಕೆಳಗೆ ಹೋಗ್ತಾರೆ. ಮೊದಲು ಮೊದಲು ಆಚಾರ್ಯರು ಬಂದರು ಮೇಲೆ ಕೊಡ್ಬೇಕಂತ ಕೇಳಲಿಲ್ಲ ಅವರು, ಸೋತ ಮೇಲೆ ಅವರೇ ಎಲ್ಲರೂ ಮೇಲೆ ಕೊಡಿಸಿ, ಇವ್ರನ್ನೇ ಕೊಡಿಸಿ ಮೇಲೆ ಕೊಡಿಸಿ. ಹೌದಲ್ಲ, ಅಲ್ಲಿ ಹೋದಾಗ ನಡೆದ ಶೋಭನ ಭಟ್ರ ಮೇಲೆ ಕೂತಿದ್ರೆ ಆ್ಯಕ್ಚುಲಿ ವಾದ ಮಾಡಿದ ತಕ್ಷಣ ಅವರು ಸಾಷ್ಟಾಗ ನಮಸ್ಕಾರ ಹಾಕಿಬಿಟ್ರು. ಯಾಕಂದ್ರೆ ಮೊದಲು ಹೇಳ್ಕೊಡೋದು ಅಂತ ಹೇಳೋದು ಯಾರಿಗೆ ಗೊತ್ತಿದ್ರೆ ಸರಿ, ಗೊತ್ತಿಲ್ಲದವ್ರಿಗೆ ಪಾಪ ಪರಿಚಯ ಮಾಡ್ಕೊಳಕ್ರೆ ಏನು ಬೇಕೀಗ. ಸೂರ್ಯ ನೋಡಿ ಕಣ್ಣು ಮುಚ್ಚಬೇಡ ಅಂತ ಹೇಳಾಗಿಲ್ಲ, ಯಾಕೆ ಆಟೋಮೆಟಿಕ್ ಕಣ್ಣು ಮುಚ್ಚಿ ಹೋಗ್ಬಿಡುತ್ತೆ. ಸೂರ್ಯ ನೋಡಿದ ತಕ್ಷಣ ಕಣ್ಣೇನಾಗುತ್ತೆ, ಬೆಳಗ್ಗೆ ತಡ್ಕೊಳಕ್ಕಾಗೋದಿಲ್ಲ, ನೋಡು ಮುಚ್ಚಲೇಬೇಕು ಕಣ್ಣು, ಕಂಡೀಷನ್ ಹಾಕ್ಬೇಕಾಗಿಲ್ಲ. ಮುಟ್ಟಬಾರ್ದು ಕಂಡೀಷನ್ ಹಾಕಿದ್ರು ಕೂಡ ಏನಾಗ್ಬಿಡ್ತಾನೆ, ಆಟೋಮೆಟಿಕ್ಕಾಗಿ ಮುಚ್ಚಿಕೊಂಡ್ಬಿಡ್ತಾರೆ, ರಿಫ್ಲೆಕ್ಸ್ ಆ್ಯಕ್ಷನ್ ಟೈಪ್ ಆಗಿಬಿಡುತ್ತೆ. ಅದನ್ನು ತೋರ್ಸಕ್ಕೆ ಅದೆಲ್ಲ ಬೇಕು. ಸಂಭಾವಿತ ಸಮಾನ ವಿದ್ಯೆಯೋರೇವ ಜಲ್ಪ ವಿತಂಡಾಧಿಕಾರಿತ್ವ ಕಥಾತ ಪ್ರಾಗೇವ ವಾದಿ ಪ್ರತಿವಾದಿನೋ ಅನ್ಯತರಸ್ಯ ಪ್ರತಿಯೋಗ್ಯ ಅಪೇಕ್ಷೆಯ ವಿದ್ಯಾಹೀನತ್ವ ಲಿಂಗೇ ಪದವಾಕ್ಯ ಪ್ರಮಾಣಜ್ಞತ್ವ ದೋಷೇ. ವಿದ್ಯಾಹೀನತ್ವ ಲಿಂಗ ಅಂದ್ರೇನು? ಪದ ವಾಕ್ಯ ಪ್ರಮಾಣಜ್ಞತ್ವ, ಪದ ವಾಕ್ಯ ಪ್ರಮಾಣ ಮೂರು ಗೊತ್ತಿರಬೇಕು. ಪದ ಅಂದ್ರೇನು? ವ್ಯಾಕರಣ. ವಾಕ್ಯ ಅಂದ್ರೇನು? ಮೀಮಾಂಸ. ಆಮೇಲೆ ಮುಂದಿಂದ ಯಾವ್ದು ಉಳಿತು? ಪ್ರಮಾಣ ಅಂತ ಹೇಳಿದ್ರೆ ತರ್ಕಶಾಸ್ತ್ರ. ಮೂರು ಗೊತ್ತಿರಬೇಕು, ವ್ಯಾಕರಣ ಮೀಮಾಂಸ ತರ್ಕ. ಈ ಮೂರು ಗೊತ್ತಿಲ್ಲದವ್ರು ಏನು ಮಾಡೋಕ್ಕಿಲ್ಲ, ಅವನು ಅದಕ್ಕೆ ಬರಹಾಗಿಲ್ಲ. ಅದನ್ನು ವಿದ್ಯಾಹೀನತ್ವ ಲಿಂಗ ಅಂದ್ರೆ ಅದು ಲಿಂಗೇ ಪದವಾಕ್ಯ ಪ್ರಮಾಣಜ್ಞತ್ವ ದೋಷೆಯೇ ಪ್ರಮಾಣ ಅಜ್ಞತ್ವ ದೋಷೆಯೇ. ಪ್ರಮಾಣಜ್ಞ ಬೇರೆ, ಪ್ರಮಾಣಾಜ್ಞ ಬೇರೆ. ಪ್ರಮಾಣಜ್ಞ ಅಂದರೆ ತಿಳ್ಕೊಂಡಿರು, ಪ್ರಮಾಣ ಅಜ್ಞ ಅಂದರೆ ತಿಳ್ಕೊಳ್ಳದೆ ಇರೋನು. ಎಲ್ಲರಿಗೂ ಹಾಗೇನೆ. ಹೌದು, ಹಿಂದೆ ಎಲ್ಲ ಹೇಳಬೇಕು, ಟೀಕಾರೇನು ಶುರುವಾಯಿತು. ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಚಿತ ಶ್ರೀಮದ್ ಅಕ್ಷೋಭ್ಯ ತೀರ್ಥಾಖ್ಯಾನ್ ಉಪತಿಷ್ಠೆಯೇ ಗುರುನ್ ಮಮ. ಸೊ ಗುರುಗಳ ಲಕ್ಷಣ ಏನು ಅಂದರೆ ಪದವಾಕ್ಯ ಪ್ರಮಾಣ ತಿಳ್ಕೊಂಡಿರ್ಬೇಕು. ಈ ಗುರುಗಳ ಪೂಜೆ ಕೊಡೋಲ್ಲ ಗುರುಗಳು ಹೇಗಾಗ್ತಾರೆ ಏನು ಗೊತ್ತಿಲ್ಲ ಅವರಿಗೆ, ವ್ಯಾಕರಣ ಮೀಮಾಂಸಾವೆ ಏನೇನೂ ಗೊತ್ತಿರೋದಿಲ್ಲ. ಆದ್ದರಿಂದ ಗುರುತ್ವ ಬರೋದೇ ಇಲ್ಲ. ಗುರುತ್ವಕ್ಕೆ ಬೇಕಾದರೆ ಅದಕ್ಕೆ ಗುರುತ್ವೋಪಾದಕವಾದ ಲಕ್ಷಣಗಳು ಅಂದರೆ ಅವೆಲ್ಲ ಇರಬೇಕು. ಮೀಮಾಂಸ ಅಂತ ಹೇಳಿದರೆ ಮೂರು ಮೀಮಾಂಸ, ಮೂರು ಬ್ರಹ್ಮಮೀಮಾಂಸ, ಕರ್ಮಮೀಮಾಂಸ ಮತ್ತು ದೈವಿ ಮೀಮಾಂಸ ಅಂತ ಮೂರಿದೆ. ಮೂರು ಗೊತ್ತಿರಬೇಕು, ಅವ ಮೂರು ಪರ್ಫೆಕ್ಷನ್ ಇದ್ದಾಗ ಲೆಕ್ಕ. ನ್ಯಾಯಶಾಸ್ತ್ರದ ಪೂರ್ತಿ ಗೊತ್ತಿರಬೇಕು, ವ್ಯಾಕರಣ ಎಲ್ಲ ವ್ಯಾಕರಣ ಗೊತ್ತಿರಬೇಕು, 9 ವ್ಯಾಕರಣ ಅಂತ ಅದೆಲ್ಲ ಗೊತ್ತಿರಬೇಕು, 100% ಗೊತ್ತಿರ್ಬೇಕಾದ್ರೆ ಹಾಗೆ. ಅಟ್ಲೀಸ್ಟ್ ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಇರಬೇಕಲ್ಲ. ಅಂಥವ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಅಲ್ಲಿಗೆ ಏನೂ ಉಪಯೋಗ ಇಲ್ಲ. ಯಾವುದಕ್ಕೆ ಇಲ್ಲ ಸಾಮಾನ್ಯ ಹೇಗೆಂದ್ರೆ ಮೂರು ಉದಾಹರಣೆಗೆ ಪಿ ಸಿ ಎಂ ಹೇಗೆ ಓದ್ತಾರೆ, ಪಿ ಸಿ ಎಂ ಹೇಗೆ ಓದ್ತಾರೆ, ಜೊತೆಗೆ ಓದ್ತಾರೆ ಆ ರೀತಿ. ಪಿ ಯು ಸಿ ಪಿ ಸಿ ಎಂ, ಬಿ ಎಸ್ ಸಿ ಪಿ ಸಿ ಎಂ ಅಂತೇಳಿ ಜೊತೆಗೆ ಹೇಗೆ ಓದ್ತಾರೆ, ಮೂರು ಜೊತೆಗೆ ಓದಬೇಕಿದೆ ಟೆಕ್ಸ್ಟ್ ಎಲ್ಲ ಓದಬೇಕಾದ್ರೆ ಶಾಸ್ತ್ರದಲ್ಲಿ. ಅದಕ್ಕೆ ಪೀರಿಯಡ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಹೈಸ್ಕೂಲಲ್ಲಿ ಕೂಡ ಮ್ಯಾಥಮೆಟಿಕ್ಸು, ಸೈನ್ಸ್ ಎಲ್ಲ ಇದು ಮಾಡ್ತಾರೆ, ಲ್ಯಾಂಗ್ವೇಜಸ್ ಎಲ್ಲ ಓದ್ತಾರೋ ಅದೇ ಜೊತೆಗೆ ಓದಬೇಕಾದ್ರೆ. ಒಂದು ಮುಗಿಸಿ ಮೇಲೆ ಒಂದೊಂದಲ್ಲ, ಮಾಸ್ಟ್ರಿ ಬೇಕಾದ್ರೂ ಮುಗಿಸಿ ಮತ್ತೆ ಹೋಗ್ಬೇಕು, ಬರೀ ಕೆಮಿಸ್ಟ್ರಿ ಪಿ ಜಿ ಓದ್ಬೋದು. ಆಮೇಲೆ ಒಂದು ಸ್ಟೇಜಲ್ಲಿ ಏನು ಓದಿರ್ಬೇಕು ಅವನೀಗ ಮೊದಲೇ ಓದಿರ್ಬೇಕು. ಮುಂದೆ ಮೀಮಾಂಸಾ ಸ್ಪೆಷಲೈಸೇಷನ್ ಬೇರೆ, ಒಂದು ಕಾಮನ್ ಒಂದು ಜನರಲ್ ಬಂದ್ಬಿಡ್ಬೇಕು. ಅದು ಸ್ಪೆಷಲೈಸೇಷನ್ಗೆ ಮಾತ್ರ ಮೀಮಾಂಸಾ ಸ್ಪೆಷಲೈಸೇಷನ್ನು ತರ್ಕಾರಿ ಆ ರೀತಿ ಹೋಗ್ಬೋದು. ಮುಂದೆ ಒಂದು ಹಂತದವರೆಗೆ ಜೊತೆಯಾಗಿ ಹೋಗ್ತಿರ್ಬೇಕು ಯಾವಾಗಲೂ. ಪ್ರಾಪ್ತೆ ಪರಾಜಯ ಏವ ದೂರೇ ಜಲ್ಪಾಧಿ ಏತೇನ ಕಥಾಬಾಹ್ಯಾನಾಂ ಅನಿಗ್ರಹ ಸ್ಥಾನತ್ವಂ ಪರಾಸ್ತಂ. ಪ್ರಾಪ್ತೆ ಪರಾಜಯ ಇದರಿಂದ ಒಂದು ವಿಷಯ ಗೊತ್ತಾಯಿತು. ಏನಂದರೆ ಕೆಲವು ವಿಷಯ ವಿರೋಧ ಅಸಂಗತಿ ನ್ಯೂನಾಧಿಕ ಸಂವಾದ ಅನುಕ್ತಿ ಇದೆ. ಇದು ಇದಕ್ಕಿಂತ ಅಪಾರ್ಟ್ ಫ್ರಮ್ ಹೊಸ ನಿಗ್ರಹಸ್ಥಾನ ಏನು ಬಂದಾಗಾಯ್ತು, ಈಗ ವಿದ್ಯಾಹೀನತ್ವ ಲಿಂಗ ಕೆಲವನ್ನು ಸೇರಿಸಬೇಕಾಗಿಲ್ಲ ಅದರಲ್ಲಿ. ಉದಾಹರಣೆಗೆ ಏನೋ ಅವನು ಮೂರ್ಛೆ ಬಂತು, ಇದು ಬಂತು, ಏನೋ ಅವನಿಗೆ ಸೂತಕ ಬಂತು, ಆ ಸಮಯದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವೆಲ್ಲ ಕೌಂಟ್ ಅವೆಲ್ಲ ಏನು ಮಾಡಬೇಕಾಗ ಸೋತ ಅಂತ ಕರಿಬಾರ್ದು, ಸೋತ ಅಂತ ಕರಿಬಾರ್ದು. ಕತೆ ನಡೆಯಲಿಲ್ಲ ಅಂತ ಹೇಳ್ಬೇಕು ಅಷ್ಟೇ ಹೊರತು ಸೋತ ಅಂತ ಹೇಳಬಾರ್ದು. ಎಕ್ಸಾಮ್ನ ಕ್ಯಾನ್ಸಲ್ ಆಗಿಬಿಟ್ಟಾಗ ಸೊ ಫೇಲ್ ಆದ ಅಂತ ಕರಿಲಿಕ್ಕೆ ಬರಲ್ಲ. ಆದರೆ ಇದು ಮಾತ್ರ ಏನಾಗುತ್ತೆ, ಈಗ ಅವನು ವಿದ್ಯಾಹೀನತ್ವ ಲಿಂಗ ಅನ್ನೋದು ಏನದು, ಅವನು ಸೋಲಿಗೆ ಕಾರಣ ಆಗೋದ್ರಿಂದ ಅದು ಸೇರಿಸ್ಬೇಕಾಗ ಅನಿಗ್ರಹ ಸ್ಥಾನತ್ವ ಪರಾಸ್ತಂ ನಿಗ್ರಹ ಸ್ಥಾನ ಅಂತಲೇ ಕರಿಬೇಕು. ನಾನು ವಿರೋಧಾದಿ ವ್ಯತಿರಿಕ್ತಾನಿ ಹೇತ್ವಾಭಾಸಾದೀನಿ ನಿಗ್ರಹ ಸ್ಥಾನಾದಿ ಸಂತಿ. ಈಗ ಪ್ರಶ್ನೆ ಹಾಕ್ಕೊಂಡ, ನಾನು ವಿರೋಧಾದಿ ವ್ಯತಿರಿಕ್ತಾನಿ ವಿರೋಧ ಸಂಗತಿ ನ್ಯೂನಾಧಿಕ ಸಂವಾದ ಅನುಕ್ತಿ ಇವನ್ನು ಬಿಟ್ಟು ಇನ್ನೂ ಕೆಲವು ನಿಗ್ರಹ ಸ್ಥಾನ ಇವೆ. ಹೇತ್ವಾಭಾಸಾದೀನಿ ಯಾವುದಂದ್ರೆ ಹೇತ್ವಾಭಾಸ ಮೊದಲಾದವುಗಳಿದೆ, ಇದು ನಿಗ್ರಹ ಸ್ಥಾನಾನಿ ಸಂತಿ. ವಿಜಯ ಮಾತ್ರ ಪ್ರಯೋಜನ ಯೋಚ್ಯ ಜಲ್ಪ ವಿತಂಡಯೋಹು ಪರಾಜಯ ನಿಮಿತ್ತಾನಿ ಸಂಭಾವಿತಾನಿ ಚ ವಿಜಯ ಮಾತ್ರ ಪ್ರಯೋಜನ ಯೋಹು. ಆದ್ದರಿಂದ ವಾದದ ಕಥೆಯಲ್ಲಿ ಆಗದೆ ಹೋದರೂ ಕೂಡ ಜಲ್ಪ ವಿತಂಡಗಳಲ್ಲಿ ಗೆಲ್ಲೋದು ಮುಖ್ಯವಾಗಿರೋದ್ರಿಂದ ಈ ನಿಗ್ರಹ ಸ್ಥಾನ ಯಾಕೆ ಬಿಟ್ರಿ ಅಂತ ಕೇಳ್ತಾರೆ. ಅತಃ ಕಥಂ ವಿರೋಧಾದಿ ಷಟ್ಕೇನೈವ ಜಲ್ಪಾದವು ಪರಾಜಯ ಇತ್ಯತಃ. ವಿರೋಧಾದಿ ಆರರಿಂದಲೇ ಪರಾಜಯ ಅಂತ ಯಾಕೆ ಹೇಳ್ತೀರಿ, ಇನ್ನೊಂದನ್ನು ಯಾಕೆ ಇಟ್ಕೋಬಾರ್ದು ಅಂತ ಕೇಳಿದರೆ ಅದು ಉತ್ತರ ಕೊಡ್ತಾರೆ. ತದಭಾವನ್ನೈವ ಷಟ್ಕಾತ್ ಅನ್ಯೋ ನಿಗ್ರಹ ಇಷ್ಯತೆ ಅಂತರ್ಭಾವಾದಿಹ ಅನ್ಯೇಷಾಂ ನಿಗ್ರಹಾಣಾಂ ತದಭಾವಾತ್ ನಾಯೇವ ಷಟ್ಕಾತ್ ಅನ್ಯಃ ನಿಗ್ರಹ ಇಷ್ಯತೆ ಅಂತರ್ಭಾವಾತ್ ಇಹ ಅನ್ಯೇಷಾಂ ನಿಗ್ರಹಾಣಾಂ ತದಭಾವಾತ್. ಯಾರು ಬಿಟ್ಟು ಏಳನೇದು ಒಂದಿಲ್ಲ, ಅದರಿಂದಾಗೇನೆ ಷಟ್ಕಾದನ್ಯ ಆರನ್ನು ಬಿಟ್ಟು ಇನ್ನೊಂದು ನಿಗ್ರಹ ಸ್ಥಾನ ಅನ್ನೋದು ನಾಯಿಷ್ಯತೆ ಶಾಸ್ತ್ರಕಾರರು ಒಪ್ಪಿಲ್ಲ. ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಂ ಇಷ್ಯತೆ. ಅಲ್ಲಿ ಇಷ್ಯತೆ ಬದಿಲೊಂದು ಇಷ್ಯತೆ ಬಂದಿದೆ. ಇಷ್ಯತೆ ಅಂದ್ರೆ ಏನು, ಅಭಿಪ್ರಾಯ ಅಂತ. ಇಷ್ಯತೆ ಅಭಿಪ್ರಾಯ, ಜ್ಞಾನಿಗಳ ಅಭಿಪ್ರಾಯ ಆಗಿದೆ. ಅಂತರ್ಭಾವಾದಿಹ ಅನ್ಯೇಷಾಂ ನಿಗ್ರಹಾಣ. ಹಾಗೆ ನಿಗ್ರಹ ಸ್ಥಾನಗಳು ಅಲ್ವಾ ಅಂತ ಕೇಳಿದರೆ ನಿಗ್ರಹ ಸ್ಥಾನ ಹೌದು, ಇದರಲ್ಲಿ ಇನ್ಕ್ಲೂಡ್ ಆಗುತ್ತದೆ. ಅರ್ಥಾಪತ್ಯ ಪ್ರಮಾಣ ಆಗಿದ್ರು ಕೂಡ ಯಾವ್ದ್ರಲ್ಲಿ ಸೇರುತ್ತದ, ಅರ್ಥಾಪತ್ಯ ಪ್ರಮಾಣ ಹೌದು, ಯಾವ್ದ್ರಲ್ಲಿ ಸೇರುತ್ತದ, ಅನುಮಾನದಲ್ಲಿ. ಸಂಭವ ಪ್ರಮಾಣ ಹೌದು, ಅದು ಹೇಗೆ ಅನುಮಾನದಲ್ಲಿ ಸೇರುತ್ತೋ ಅದೇ ರೀತಿನೇ ಉಳಿದ ಗ್ರಹ ಎಷ್ಟೇ ಹೇಳಿದ್ರು ಕೂಡ ಯಾವ್ದ್ರಲ್ಲಿ ಸೇರುತ್ತದೋ, ಯಾರಲ್ಲಿ ಸೇರೋದ್ರಿಂದ ಹೆಚ್ಚು ನಿಗ್ರಹ ಸ್ಥಾನ ಹೇಳಬೇಕಾದ ಕಾರಣ ಇಲ್ಲ. ಅನ್ಯೇಷಾಂ ವಿರೋಧಾದಿ ಪದೈಹಿ ಅಗೃಹೀತಯ ತಥೋ ಅನ್ಯತ್ವೇನ ಶಂಕಿತಾನಾಂ ಹೇತ್ವಾಭಾಸಾದೀನಾಂ ಇಹ ಷಟ್ಕೆ ಅಂತರ್ಭಾವಾತ್ ಷಟ್ಕ ಅನಂತರ್ಭೂತಾನಾಂಚ ಆಶ್ರಯಾಸಿದ್ಧ್ಯಾದೀನಾಂ ತದಭಾವಾತ್ ನಿಗ್ರಹಸ್ಥಾನತ್ವಾಭಾವಾತ್ ಜಲ್ಪ ವಿತಂಡಯೋ ಷಟ್ಕಾತ್ ಅನ್ಯ ನಿಗ್ರಹ ಸ್ಥಾನ ಅನಂಗೀಕಾರೋ ನ ದೋಷಾಯ ಇತಿ. ಅನ್ಯೇಷಾಂ ವಿರೋಧಾದಿ ಪದೈಹಿ ಅಗೃಹೀತಯ ಉಳಿದವುಗಳು ಅಂದ್ರೇನು, ವಿರೋಧಾದಿ ಆರನ್ನು ಬಿಟ್ಟು ಬೇರೆ ಏನು ಹೇಳಿದ್ದೀರಲ್ಲ, ತಥೋ ಅನ್ಯತ್ವೇನ ಶಂಕಿತಾನ ಬೇರೆ ಏನೇನು ತಿಳ್ಕೊಂಡಿದ್ದೀಯಲ್ಲ ಹೇತ್ವಾಭಾಸಾದಿಗಳು, ಅದರಲ್ಲಿ ಎರಡು ಗುಂಪಿದೆ, ಕೆಲವು ನಿಗ್ರಹ ಸ್ಥಾನಗಳು ಅಲ್ಲೇ ಅಲ್ಲ, ಕೆಲವು ಇನ್ಕ್ಲೂಡ್ ಆಗಿದೆ. ಸೊ ಆದ್ದರಿಂದ ಆರನ್ನು ಬಿಟ್ಟು ಹೆಚ್ಚು ಹೇಳಿದರೆ ಕೆಲವನ್ನು ತೆಗೆದುಹಾಕ್ತೇವೆ, ಕೆಲವನ್ನು ಸೇರಿಸ್ತೇವೆ. ಆದ್ದರಿಂದ ಆರರ ಮೇಲೆ ಇನ್ನೊಂದು ನಿಗ್ರಹ ಸ್ಥಾನ ಹೇಳಬಾರದು ಅಂತ ಹೇಳಿದರು. ಷಟ್ಕ ಅನಂತರ ಭೂತಾನಾಂಚ ಆಶ್ರಯಾಸಿದ್ಧ್ಯಾದೀನಾಂ ತದಭಾವಾತ್ ನಿಗ್ರಹ ಸ್ಥಾನತ್ವಾಭಾವಾತ್ ಜಲ್ಪ ವಿತಂಡಯೋ ಷಟ್ಕಾತ್ ಅನ್ಯ ನಿಗ್ರಹ ಸ್ಥಾನ ಅನಂಗೀಕಾರೋ ನ ದೋಷಾಯ ಇತಿ. ಆದ್ದರಿಂದ ಆರನ್ನು ಬಿಟ್ಟು ಬೇರೆ ಒಪ್ಪೋದಿಲ್ಲ ಅಂತ ಹೇಳಿದರೆ ದೋಷದ ಕಾರಣ ಅಲ್ಲ ಅದು, ಗುಣ. ಕಥಂ ಹೇತ್ವಾಭಾಸಾದೀನಾಂ ಏತೇಷು ಅಂತರ್ಭಾವ ಕಥಂಚ ಅನಂತರ್ಭೂತಾನಾಂ ಅನಿಗ್ರಹ ಸ್ಥಾನತ್ವ ಮಿತ್ಯತ ಆಹ ಇತಿ ಸ್ಮಃ. ಅದು ಹೇಗೆ ಅಂತ ಪ್ರಶ್ನೆ ಮಾಡಿದ. ಅದು ಕಥಂ ಹೇತ್ವಾಭಾಸಾದೀನಾಂ ಏತೇಷು ಅಂತರ್ಭಾವ, ಹೇತ್ವಾಭಾಸಾದಿಗಳು ಇದರಲ್ಲಿ ಹೇಗೆ ಅಂತರ್ಭಾವ ಮಾಡ್ತೀರಿ, ಕಥಂಚ ಅನಂತರ್ಭೂತಾನಾಂ ಅನಿಗ್ರಹ ಸ್ಥಾನತ್ವ ಅಂತರ್ಭಾವ ಮಾಡಲಿಕ್ಕಾಗದೆ ಹೋದಾಗ ಬೇರೆ ಅಂತ ಯಾಕೆ ಒಪ್ಪದಿಲ್ಲ ನೀವು ಒಂದು ಪ್ರಶ್ನೆ ಮಾಡಿದರೆ, ಇತಿ ಸ್ಮಃ ಅದಕ್ಕೆ ಉತ್ತರ. ಏನು ಇತಿ ಸ್ಮಃ ಅಂದ್ರೆ ಏನು, ಉಕ್ತ ಪರಾಮರ್ಶ ಪರಾಮರ್ಶೆ ಇತಿ ಶಬ್ದ, ಹಿಂದೆ ಹೇಳಿದ್ದನ್ನ ತಗೊಳ್ಬೇಕು ಅಂತ ಅರ್ಥ. ಏನದು ಸ್ಮಃ ಇತಿ ನಿಪಾತೋ ಸುಪ್ರಸಿದ್ಧಂ ಜ್ಯೋತಯ ಸುಪ್ರಸಿದ್ಧಿಂ ಜ್ಯೋತಯತಃ, ಎರಡು ನಿಪಾತಕ ಅವ್ಯಯಗಳು ಅಂತ ಅರ್ಥ. ಸ್ಮ ಮತ್ತು ಹ ಇತಿ ಸ್ಮಃ, ಸ್ಮ ಅನ್ನೋದೊಂದು ಅವ್ಯಯ, ಹ ಅಂತ ಒಂದು ಅವ್ಯಯ, ಇವೆರಡಕ್ಕೇನು ಅರ್ಥ ಅಂದರೆ ಸುಪ್ರಸಿದ್ಧಿಂ ಜ್ಯೋತ ವೆಲ್ ನೋನ್ ಥಿಂಗ್ಸ್ ಅಂತ. ಗೊತ್ತಿಲ್ವಾ ನಿಮಗೆ ಅಂತ ಹೇಳಬೇಕಾದ್ರೆ ಎಷ್ಟು ಸುಪ್ರಸಿದ್ಧ ಅಂತ ಅರ್ಥ. ಅಷ್ಟು ಗೊತ್ತು ಅಷ್ಟು ವಿಷಯ ಗೊತ್ತಿಲ್ವಾ ಅಂತ ಕೇಳಿದಾಗ ಯಾವ ರೀತಿ ಪ್ರಸಿದ್ಧವಾದದ್ದು ಸೂಚನೆ ಮಾಡ್ತಾರೋ ಹಾಗೆ ಇತಿ ಸ್ಮಾಹ ಹೇ ಸ್ಮ ಮತ್ತು ಹ ಎರಡು ನಿಪಾತಗಳು ಅವ್ಯಯಗಳು ಸುಪ್ರಸಿದ್ಧಿಂ ದ್ಯೋತಯತಃ ಸುಪ್ರಸಿದ್ಧವಾದ ವಿಷಯವನ್ನು ತಿಳಿಸ್ತು ಸುಪ್ರಸಿದ್ಧ ಅನ್ನೋದನ್ನು ಹೇಳ್ತಾ ಇವೆ. ಹೇತ್ವಾಭಾಸಾದೀನಾಂ ವಿರೋಧಾದಿಷು ಅಂತರ್ಭಾವ ಅನಂತರ್ಭೂತಾನಾಂಚ ಅಧಿಗ್ರಹಸ್ಥಾನತ್ವಂ ವಿರೋಧಾದೀನಾಂ ಹೇತ್ವಾಭಾಸಾದೀನಾಂಚ ಸ್ವರೂಪ ಯಾಥಾತ್ಮ್ಯಜ್ಞಾನೇ ಸತಿ ಸುಜ್ಞಾನಮೇವ ಇತಿ ಕಿಂ ತತ್ರ ಯತ್ನೇನ ಇತಿ. ಸುಪ್ರಸಿದ್ಧ ಅಂದುಬಿಟ್ಟರೆ ತೋರಿಸಲಿಲ್ಲ ಅಂತ ಕೇಳಿದರೆ ಯಾಕೆ ತೋರಿಸಲಿಲ್ಲ ಅಂದರೆ, ವಿರೋಧಾದೀನಾಂ ಅನಿಗ್ರಹಸ್ಥಾನತ್ವಂ ಹೇತ್ವಾಭಾಸಾದೀನಾಂಚ ಸ್ವರೂಪ ಯಾಥಾತ್ಮ್ಯಜ್ಞಾನೇ ಸತಿ ಸುಜ್ಞಾನಮೇವ. ಅದೇನು ಅಂತ ಅರ್ಥ ಆದ ತಕ್ಷಣ ಏನು ಅಂತರ್ಭಾವ ಮಾಡೋಕ್ಕೆ ಬರುತ್ತೆ. ಹೊಸ ಪ್ರಮಾಣ ಸಂಭವ ಅಂತ ಹೇಳಿದ್ರೆ ಏನಪ್ಪ ಸಂಭವ ಅಂದರೆ, ಬಹುಲ ಜ್ಞಾನೇ ಅಲ್ಪಜ್ಞಾನಂ ಸಂಭವ, ಹೆಚ್ಚಿದ್ದಾಗ ಕಡಿಮೆ ಇದೆ ಬಂದು ಅಂಡರ್ಸ್ಟುಂಡು ಅಂತ ಹೇಳಿ ಅದಲ್ಲ ಅನುಮಾನ ನಲ್ವಂತಲ್ಲ. ಹಾಗಿದ್ರೆ ಅರ್ಥ ಆಯ್ತಾ? ಈಗ ಸ್ವರೂಪ ಜ್ಞಾನ ಅಂದ್ರೆ ಏನು? ಹೇತ್ವಾಭಾಸಗಳನ್ನ ಹೇಳ್ತೀಯ, ಪ್ರತ್ಯೇಕ ಗ್ರಹಸ್ಥಾನ ಅಂತ ಹೇಳ್ತೀಯ, ಅದೇನು ಅಂತ ಕೇಳ್ತೇವೆ, ಅರ್ಥ ಹೇಳ್ತೀಯ, ತಕ್ಷಣ ಏನು ಅಂತರ್ಭಾವ ಅಂತ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ಅದರಿಂದ ಮತ್ತೆ ಆಚಾರ ಯಾಕೆ ತೋರಿಸ್ಲಿಲ್ಲ ಅಂದ್ರೆ, ಬೈ ದಿ ವೆರಿ ನೇಮ್ಸ್ ದೆಮ್ಸೆಲ್ಸ್ ಏನ್ ಮಾಡುತ್ತಾವೋ, ಕ್ಲಿಯರ್ ಆಗಿ ಇಲ್ಲಿ ಅಂತರ್ಭಾವ ಅಂತ ತೋರಿಸ್ತಾ ಇದೆ, ಮತ್ತೆ ಹೇಳಬೇಕಾಗಿಲ್ಲ. ಅಲ್ಲೂ ಬೇಕಂದ್ರೆ ಪ್ರಮಾಣ ಲಕ್ಷಣ ಹೇಳಿದ್ದೇವೆ ಅಂತ ಹೇಳಿ, ಪ್ರಮಾಣ ಲಕ್ಷಣದಲ್ಲಿ ಏನು ಮಾಡಿದ್ದಾರೆ ಈಗಾಗಲೇ ತಿಳಿಸಿದ್ದಾರೆ. ಟೀಕಾರ ಹೇಳುತ್ತಾರೆ ವಿಸ್ತಾರವಾಗಿ, ಪ್ರಮಾಣ ಪದ್ಧತಿಯಲ್ಲಿ ಇವರು ಹೇಳಿದ್ದಾರೆ, ಅಲ್ಲಿ ನೋಡ್ಕೊಳ್ಳಿ ಅಂತ ಅರ್ಥ. ಸುಪ್ರಸಿದ್ಧ ಸುಪ್ರಸಿದ್ಧ ಅಂತ ಹೇಳೋದಕ್ಕೆ ಕಾರಣ ಏನು ಅಂದರೆ, ಪ್ರಮಾಣ ಲಕ್ಷಣ ಓದಿ ಮೇಲೆ ಓದ್ತಿರೋದು, ಪ್ರಮಾಣ ಲಕ್ಷಣ ಓದಿ ಮೇಲೆ ಓದ್ತಿರೋದ್ರಿಂದ ಅಲ್ಲೆಲ್ಲ ಹೇಳಿರೋದ್ರಿಂದ ಅಲ್ಲಿ ನೋಡ್ಕೊಳ್ಳಿ ಅಂತ ಅರ್ಥ. ಇವರು ಸುಪ್ರಸಿದ್ಧ ಅಲ್ಲಿ ಹೇಳಿ ಆಗಿದೆ ಅಂತಲೂ ಅರ್ಥ. ಹಾಂ, ಸುಮ್ಮನೆ ಪ್ರಸಿದ್ಧ ಎಲ್ಲ ಗೊತ್ತಿದೆ ಅಂತ ಹೇಳಿಬಿಟ್ಟು ಹಾರಿಸೋದಲ್ಲ, ಎಂದು ಹೇಳಿದ್ದನ್ನು ನೆನಪು ಮಾಡ್ತಾ ಇದ್ದಾರೆ ಹೊರತು ಇದು ಮಾಡಿದ್ದಲ್ಲ. ಕಥಾತಃ ಪೂರ್ವಂ ವಿದ್ಯಾಹೀನತ್ವಲಿಂಗೇನ ಪರಾಜಯ ಇತಿ ಉಕ್ತಂ ತನ್ನ, ಈಗ ಹೇಳಿದರು ಮತ್ತೆ. ಅಲ್ಲ ಸ್ವಾಮಿ, ಇದೇ ಸಾಧ್ಯ ನಮಗೆ? ಕಥಾತಃ ಪೂರ್ವಂ, ಕಥಾತ ಅಂದ್ರೇನು? ವಾದ ನಡೆಯೋದಕ್ಕಿಂತ ಮುಂಚೆ, ಈ ಚರ್ಚೆ ನಡೆಯೋಕ್ಕಿಂತ ಮುಂಚಿತವಾಗಿಯೇ, ವಿದ್ಯಾಹೀನತ್ವಲಿಂಗೇನ ವಿದ್ಯೆ ಕಡಿಮೆಯಿದೆ ಅನ್ನೋ ಕಾರಣದಿಂದ ಪರಾಜಯ ಇತ್ಯುಕ್ತಂ ತನ್ನ ಹೇಳಿದ್ರಲ್ಲ, ವಿದ್ಯಾಹೀನತ್ವಲಿಂಗೇಪಿ ವಾದಿನೋಹೋ ಸ್ಯಾತ್ ಪರಾಜಯ ಅಂತ ಹೇಳಿದ್ರಲ್ಲ, ಅದು ಹೇಗೆ? ಕಥಾಮಂತರೇಣ ವಿದ್ಯಾಹೀನತ್ವಲಿಂಗಸ್ಯ ಅಪ್ರತೀತೇಹೇ ಇತ್ಯತಃ. ಅವನು ವಿದ್ಯಾ ಕಡಿಮೆಯಿಂದ ಗೊತ್ತಾಗೋದು ಯಾವಾಗ? ಚರ್ಚೆ ನಡೆದ ಮೇಲೆ. ಮತ್ತೆ ಹಾಗೆ ಹೇಳ್ತೀರಿ ಅಂತ ಕೇಳಿದ. ಹಾಗೆ ಎಲಿಜಿಬಿಲಿಟಿ ಇಲ್ಲ ಅಂಬೋದು ಪರೀಕ್ಷೆ ಆದ್ರೂ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೆ? ಅಪ್ಲಿಕೇಶನ್ ಹಾಕಿದಾಗ ಗೊತ್ತಾಗಿರುತ್ತೆ, ಏನು ಓದಿದ್ದೆ ಅಂತ ಹಾಕಿರ್ತಾನೆ ಅಲ್ಲೇ ಗೊತ್ತಾಗುತ್ತೆ. ಇವನು ಮಾತ್ರ ಹಾಗೆ ಹೇಳೋದಿಲ್ಲ, ವಿದ್ಯಾಹೀನತ್ವಲಿಂಗ ಗೊತ್ತಾಗೋದು ಯಾವಾಗ ಅಂತ ಕೇಳಿದರೆ, ಕಥೆ ಮುಗಿದ ಸೋತವನು ಕಡಿಮೆಯವನು ಅಂತ ಗೊತ್ತಾಗುತ್ತೆ. ಸೊ ಮೊದಲೇ ಹಾಗೆ ಗೊತ್ತಾಗುತ್ತೆ ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ, ವಿದ್ಯಾ ಪರೀಕ್ಷಾ ಪೂರ್ವೈವ ವೃತ್ತಿ ಜಲ್ಪ ವಿತಂಡಯೋಹೋ, ವಿದ್ಯಾ ಪರೀಕ್ಷಾ ಪೂರ್ವೈವ ವೃತ್ತಿ ಜಲ್ಪ ವಿತಂಡಯೋಹೋ. ತುಂಬ ಇಂಪಾರ್ಟೆಂಟ್ ಒಂದು ಸ್ಟೇಟ್ಮೆಂಟ್ ಇದು. ಜಲ್ಪ ಮತ್ತು ವಿತಂಡಗಳಿಗೆ ವೃತ್ತಿ ನಡೆಯುವಿಕೆಯು ವಿದ್ಯಾ ಪರೀಕ್ಷಾ ಪೂರ್ವ ಏವ, ವಿದ್ಯಾ ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಅಲ್ಲ, ಮಾಡಿ ಆದಮೇಲೆ ನಡೆಯೋದು. ಇಪ್ಪ ವಾದದಲ್ಲಿ ಹಾಗಲ್ಲ, ಯಾರೋ ಒಂದು ಪ್ರಶ್ನೆ ಕೇಳಿದರು ಗೊತ್ತಾಯ್ತು, ಅಶ್ವತ್ಥ ಅವರು ಯಾರು ಅವತಾರ ಅಂತ ಕೇಳಿದ್ರು. ನೀನೇ ಓದಿದ್ದಿ ಅಂತ ಕೇಳಬೇಕಾಗಿಲ್ಲ, ಏನು ಓದಿ ಕೇಳೋ ಪ್ರಶ್ನೆ ಇಲ್ಲ, ಪ್ರಶ್ನೆಗೆ ಉತ್ತರ ಅಷ್ಟೇನೆ. ಇಲ್ಲಿ ಹಾಗಲ್ಲ, ವಾದಕ್ಕೆ ಏನು ಓದಿದ್ದಿ ಅಂತ ಕೇಳಿದ. ಗೊತ್ತಾಯ್ತಾ? ಈಗ ವಾದಕ್ಕೆ ಜಲ್ಪ ವಿತಂಡಗಳಿಗೆ ಈ ಒಂದು ವಿದ್ಯಾಹೀನತ್ವ ಅಂಬೋದು ಇರಬಾರದು, ವಿದ್ಯಾ ಸಾಮ್ಯ ಇರಬೇಕು. ವಾದದಲ್ಲಿ ಅದು ಬೇಕಾಗಿಲ್ಲ, ಅದಕ್ಕೆ ಎರಡಕ್ಕೆ ಮಾತ್ರ ಹೇಳಿದರು. ಜಲ್ಪ ವಿತಂಡಯೋಹ ವೃತ್ತಿ ವಿದ್ಯಾ ಪರೀಕ್ಷಾ ಪೂರ್ವೈವ, ಓನ್ಲಿ ಆಫ್ಟರ್ ವಿದ್ಯಾ ಪರೀಕ್ಷಾ ಅವೇನಾಗುತ್ತೆ ಅವರು ಅವು ಜಾರಿ ಬರೋದ್ರಿಂದ ಮೊದಲು ಮಾಡೋಕ್ಕೆ ಬರೋದಿಲ್ಲ. ಜಲ್ಪ ವಿತಂಡಾಧಿಕಾರಿಣೋ ಹೋ ಖಲು ವಿದ್ಯಾಹೀನತ್ವ ಲಿಂಗೇನ ಕಥಾತಸ್ಪ ಪರಾಜಯಿಷ್ಯತೆ. ಅದರಿಂದ ಏನು ಸರಿಯಾಗಿದೆ ಮಾತು? ಜಲ್ಪ ವಿತಂಡ ಪ್ರವೃತ್ತಿಶ್ಚ ವಿದ್ಯಾ ಪರೀಕ್ಷಾ ಪೂರ್ವೈವ, ಜಲ್ಪ ವಿತಂಡ ಪ್ರವೃತ್ತಿಶ್ಚ ಜಲ್ಪ ವಿತಂಡಗಳ ಪ್ರವೃತ್ತಿ ಮಾತ್ರ ವಿದ್ಯಾ ಪರೀಕ್ಷೆ ಆದಮೇಲೆ ಆಗ್ತಕ್ಕಂಥದ್ದು. ವಿದ್ಯಾ ಪರೀಕ್ಷಾ ಚ ವಾದೇನೈವ, ವಿದ್ಯಾ ಪರೀಕ್ಷೆ ಗೊತ್ತಾಗೋದು ಯಾವಾಗ? ವಾದದಿಂದ. ವಾದೇಚನ ಸಂಭಾವಿತ ಸಮಾನ ವಿದ್ಯತ್ವ ಅಪೇಕ್ಷಾ, ವೆರಿ ಇಂಪಾರ್ಟೆಂಟ್. ವಾದಗಳಲ್ಲಿ ಸಮಾನ ವಿದ್ಯತ್ವ ಇರಬೇಕಾದ ಕಾರಣ ಇಲ್ಲ ಅನ್ನು ಪ್ರಶ್ನೆ ಕೇಳೋದು, ಉತ್ತರ ಕೊಡೋದು ಅಷ್ಟೇ ಹೊರತು ಸಮಾನ ವಿದ್ಯತ್ವ ಪ್ರಶ್ನೆ ಬರೋದಿಲ್ಲ. ಏವಂಚ ವಿದ್ಯಾ ಪರೀಕ್ಷೆಯ ವಿದ್ಯಾಹೀನತ್ವ ನಿಶ್ಚಯ ತನ್ನ ವಿರೋಧ. ಹೀಗೆ ವಿದ್ಯಾ ಪರೀಕ್ಷೆಯನ್ನು ಮಾಡ್ತಕ್ಕಂಥ ಒಂದು ಹಕ್ಕಿದೆ ಯಾರಿಗೆ? ಪ್ರಾಸ್ತಿಕರಿಗೆ ಸೈನ್ ಮಾಡ್ತಾರೆ, ಇವರವರಿಗೆ ಬರೋದೇ ಇಲ್ಲ ಕೇಸ್. ಅದು ಕೆಲವೊಬ್ಬರಿಗೆ ರಿಜೆಕ್ಟ್ ಆಗೋ ಕ್ಲೇಸ್ ಆಫೀಸ್ನವರೆಲ್ಲ ಮುದೋಗಿರುತ್ತೆ, ಕಮಿಟಿ ಅವರಿಗೆ ಬರಬೇಕಾಗಿಲ್ಲ. ಎಷ್ಟೋ ವಿಚಾರಗಳು ಕಮಿಟಿ ಬರಬೇಕಾದ್ರೆ ಏನು ಮಾಡಿರ್ತಾರೆ, ಮತ್ತೆ ಒಂದು ಸ್ಕ್ರೂಟಿನಿ ಮಾಡಿಬಿಟ್ಟು ಎಲಿಜಿಬಿಲಿಟಿ ಇದ್ದವ್ರನ್ನ ಮಾತ್ರ ಕೊಡ್ತಾರೆ, ಹೊರತು ಉಳಿದವ್ರನ್ನ ಕೊಡೋಕ್ಕೆ ಹೋಗೋದೇ ಇಲ್ಲ. ಕೆಲವು ಪೆಂಡಿಂಗ್ ಅಪ್ಲಿಕೇಶನ್ ಕೊಟ್ಬಿಡ್ತಾರೆ, ತುಂಬ ಮೆರಿಟ್ ಇದ್ದವ್ರು ಇರ್ತಾರೆ, ಸೀಟ್ ಕಡಿಮೆ ಇರುತ್ತೆ, ತುಂಬ ಮೆರಿಟ್ ಇದ್ದಾರೆ ಇರುತ್ತೆ, ಎಲ್ಲ ಅಪ್ಲೈ ಮಾಡಿ ಎಲಿಜಿಬಿಲಿಟಿ ಇರುತ್ತೆ ಅವರಿಗೆ, ಬಟ್ ಆ ಮೆರಿಟ್ ಬರೋ ಚಾನ್ಸಸ್ ಇಲ್ಲ. ಏನ್ಮಾಡ್ಬಿಡ್ತಾರೆ ಅಲ್ಲಿಗೆ ಕಟ್ ಆಫ್ ಮಾರ್ಕ್ಸ್ ಇಟ್ಕೊಂಡ್ಬಿಟ್ಟು ಅಷ್ಟು ಮಾತ್ರ ಕೊಡ್ತಾರೆ, ಅವ್ರು ಬರದೇ ಹೋದಾಗ ಇನ್ನೊಂದು ಪೆಂಡಿಂಗ್ ಫೈಲ್ ತೆಗಿತಾರೆ. ರಿಜೆಕ್ಟೆಡ್ ಫೈಲ್ಸ್ ಮಾತ್ರ ಏನು ಮಾಡ್ತಾರೆ? ಟೋಟಲಿ ಗಾನ್. ಅದು ಯಾಕೆ? ಎಷ್ಟು ಸೀಟ್ ವೇಕೆಂಟ್ ಇದ್ರು ಕೂಡ ಅವ್ರನ್ನ ಹೆಸಾಗಿಲ್ಲ, ಯಾಕೆ ಎಲಿಜಿಬಿಲಿಟಿನೇ ಇಲ್ಲ. ವೇಕೆಂಟ್ ಇದ್ರೂ ಕೂಡ ಎಲಿಜಿಬಿಲಿಟಿ ಇಲ್ಲ, ಅದನ್ನು ತೊಗೊಳಕ್ ಬರೋದಿಲ್ಲ. ಉಳಿದವ್ರಿಗೆ ಎಲಿಜಿಬಿಲಿಟಿ ಇದ್ದಾಗ ಕಡಿಮೆ ಇದ್ದವನ್ನು ತೊಗೊಳಕ್ ಬರುತ್ತೆ. ಅದಕ್ಕೋಸ್ಕರ ಇವ್ರು ಯಾರು ಕೆಲಸ ಇದೆಲ್ಲ, ಪ್ರಾಸ್ತಿಕರಿದ್ದಾರೆ, ಸಭಾಪತಿಗಳಿದ್ದಾರೆ, ವ್ಯವಸ್ಥೆ ಇದೆ, ವ್ಯವಸ್ಥೆ ಪ್ರಕಾರ ನಡೆಯೋದ್ರಿಂದ ವಿದ್ಯಾ ಪರೀಕ್ಷಾ ಪೂರ್ವನೇ ಆಗಬೇಕು. ಹೌದು, ಈಗ ನಾವು ಹೇಳ್ತಾರೆ ಬೌದ್ಧ ಮತದಲ್ಲಿ ವಾದ ಮಾಡಕ್ಕೆ ಬರ್ತೇನೆ ಅಂತ ಹೇಳ್ತಾರೆ. ಬೌದ್ಧವತ್ತು ವಾದ ಮಾಡ್ತೀವಿ ಕರೆಕ್ಟು, ನಿನ್ನ ವ್ಯಾಕರಣ ಎಷ್ಟು ಓದಿದ್ದೆ ಹಾಗಿದ್ರೆ ಅದೆಲ್ಲ ಕೇಳಬೇಕು. ಅದು ಮೆನ್ಷನ್ ಮಾಡಬೇಕು ಕೆಳಗಡೆಗೆ, ಇವಾಗ ಪಿ ಜಿಗೆ ಅಪ್ಲೈ ಮಾಡ್ಬೇಕಾದ್ರೆ ಡಿಗ್ರಿ ಆಗಿದೆ ಮೆನ್ಷನ್ ಮಾಡಬೇಕಲ್ಲ, ಅವನಿಗೆ ಇಲ್ಲೇ ಆಗಿದೆ ಯಾವ ಸ್ಕೂಲ್ ಎಲ್ಲ ಹೇಳಿದ್ರು ಮಾರ್ಕ್ಸ್ ಎಷ್ಟೆಲ್ಲ ಕೇಳ್ತಾರೆ. ಸುಮ್ಮನೆ ಅಡ್ಮಿಷನ್ ಬರಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಒಂದು ಪ್ರಿ ರಿಕ್ವೆಸ್ಟ್ ಕಂಡೀಷನ್ಸ್ ಇರುತ್ತಲ್ಲ, ಅದೇ ಹಾಕೊಂಡು ಅಪ್ಲಿಕೇಶನ್ ಕೊಡಬೇಕು. ಫಸ್ಟ್ ಅವ್ರು ವಾದಕ್ಕೆ ಬರ್ತೇನೆ ನಾನು, ಜಲ್ಪಕ್ಕೆ ಬರ್ತೀನಿ, ವಿತರಣೆಗೆ ಬರ್ತೇನೆ ಅಂತೇಳಿ. ಅವ್ರು ಎಕ್ಸ್ಪರ್ಟ್ ಆಗಿರ್ಬೇಕು. ಜೊತೆಗೆ ಅದು ಸಂಬಂಧಪಟ್ಟ ಇವಂತೂ ಮೂರು ಕಾಮನ್, ನೀವು ವ್ಯಾಕರಣ ಮೀಮಾಂಸಾ ಮತ್ತು ತರ್ಕ ಮೂರು ಕಾಮನ್ ಆದ್ರಿಂದಾಗಿನೇ ಅದನ್ನು ಕೇಳ್ತಾರೆ. ಪ್ಲಸ್ ನೀವು ಯಾವ ದರ್ಶನ ಬರುತ್ತೆ ಆ ದರ್ಶನ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಗೊತ್ತಿರೋದ್ರೆ ಯೋಚನೆ ಇಲ್ಲ, ಸೋತೆ ಬಿಡುತ್ತೆ, ಯಾರು ಯೋಚನೆ ಇಲ್ಲ. ಇವು ಮೂರು ಮಾತ್ರ ಏನಾಗಬೇಕು ಗೊತ್ತಿರಲೇಬೇಕು. ವಾದೇಚ ನಾ ಸಂಭಾವಿತ ಸಮಾನ ವಿದ್ಯತ್ವ ಅಪೇಕ್ಷಾ ಏವಂಚ ವಿದ್ಯಾ ಪರೀಕ್ಷೆಯ ವಿದ್ಯಾಹೀನತ್ವ ನಿಶ್ಚಯ ನ ವಿರೋಧ ವಿದ್ಯಾ ಸಾಮ್ಯೇತು ಜಲ್ಪ ವಿತಂಡೆ ಇತಿ ವಿರೋಧ. ಇದು ಇಂಟರ್ವ್ಯೂ ಬರಬೇಕಾದ್ರೆ ರಿಟರ್ನ್ ಟೆಸ್ಟ್ ಆಗಿರುತ್ತಲ್ಲ ಆ ಟೈಪ್. ರಿಟರ್ನ್ ಟೆಸ್ಟಲ್ಲಿ ಯಾರು ಸೆಲೆಕ್ಟ್ ಆಗೋದಿಲ್ಲ, ಯಾರು ಯಾವ ಚಾನ್ಸ್ ಇಲ್ಲ ಅವರಿಗೆ ಇಂಟರ್ವ್ಯೂ ಚಾನ್ಸೇ ಇಲ್ಲ. ಆ ಟೈಪ್ ಒಂದೊಂದು ಇದು ಮಾಡೋಕ್ಕೆ ಅನುಕೂಲ ಮಾಡ್ಕೋತಾರೆ. ಎಲಿಮಿನೇಟ್ ಮಾಡೋಕ್ಕೆ ಡಿಫ್ರೆಂಟ್ ಸ್ಟೆಪ್ಸ್ ಇರುತ್ತೆ. ಅಪ್ಲಿಕೇಶನ್ಲಲ್ಲಿ ಅವೆಲ್ಲ ಹೋಗೋದು ಕೆಲವರು, ರಿಟರ್ನ್ ಟೆಸ್ಟಲ್ಲಿ ಹೋಗೋದು ಕೆಲವರು, ಇಂಟರ್ವ್ಯೂಲ್ಲಿ ಹೋಗೋದು ಕೆಲವರು, ಗೊತ್ತಾಯ್ತಾ. ಅದರಲ್ಲೂ ಮತ್ತೇನು ಮಾಡ್ತಾರೆ, ಮತ್ತೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಮತ್ತೆ ಇಂಟರ್ವ್ಯೂನಲ್ಲೂ ಇದು ಬಂದಾಗ ಶಾರ್ಟ್ ಲಿಸ್ಟ್ ಮಾಡಿ ಫರ್ದರ್ ಬೇಕಾದ ಎಕ್ಸಾಮ್ ಮಾಡೋದು, ಅವ್ರ ರೈಟ್ ಇದೆ, ಅದು ಚೆನ್ನಾಗಿ ಮಾಡ್ಕೊಬಿಟ್ಟು. ಅದರಲ್ಲಿ ಯಾರು ಒಂದೇ ಪೋಸ್ಟ್ ಬೇಕಾಗಿರುತ್ತೆ, ಮೂರು ಜನ ಜನ ಮಾಡಿರ್ತಾರೆ, ಅವರಲ್ಲಿ ಒಬ್ಬನ ತೆಗೆದು ಏನು ಮಾಡ್ತಾರಾಗ ಫರ್ದರ್ ಸ್ಪೆಷಲ್ ಒಂದು ತೋರಿಸ್ಬೋದು, ಅದು ಅವರಿಷ್ಟ. ಅದಕ್ಕೆಲ್ಲ ಅವಕಾಶ ಇದೆ, ಕೆಳಾಗಿಲ್ಲ ಇವನು. ವಿದ್ಯಾಸಾಮ್ಯತು ಜಲ್ಪವಿತಂಡೇ ಇತಿ, ವಿದ್ಯಾಸಾಮ್ಯ ಬಂದಾಗ ಜಲ್ಪವಿತಂಡ. ವಿರೋಧಾದೀನಿ ನಿಗ್ರಹ ಸ್ಥಾನಾನಿ ಇತ್ಯುಕ್ತಂ ತತ್ರ ವಿಶೇಷವಾಹ. ನಮ್ಮಲ್ಲೂ ಕೆಲವಿರುತ್ತೆ, ಕೆಲವು ಫಿಸಿಕ್ಸ್ ಕೆಮಿಸ್ಟ್ರಿ ಕೇಳಿಬಿಡ್ತಾನೆ ಬೇಕು ಅಂತೇಳಿ. ಅವ್ನು ಮಾರ್ಕ್ಸ್ ತುಂಬ ಕಡಿಮೆ ಇರುತ್ತೆ, ಅದು ಅವಾಗೇನು ಮಾಡಿದ್ರು ಕೊಡೋದಿಲ್ಲ, ಬೇಕಾದ್ರೆ ಹಿಂದೆ ಕೊಡ್ತೀವಿ, ಜಾಸ್ತಿ ಅದ್ರಲ್ಲಿ ಕೊಡ್ತೀವಿ ನೋಡು ಅಂತ ಹೇಳಿದ್ದ. ಕೇಳಿದ್ ಕೊಡೋಕಂತ ನಿಯಮ ಇಲ್ಲ, ಮಾರ್ಕ್ಸ್ ಕಡಿಮೆ ಇರೋದ್ರಿಂದ ನಿನಗೆ ಆ ಸಬ್ಜೆಕ್ಟ್ ಕೊಡೋದಿಲ್ಲ. ಎಲಿಜಿಬಿಲಿಟಿ ನಿನಗಿರಬಹುದು, ಮಾರ್ಕ್ಸ್ ಪ್ರಕಾರ ಎಲಿಜಿಬಿಲಿಟಿ ಸಾಲದು. ಅದಕ್ಕಾಗಿ ಮೂರಕ್ಕೆ ಅಪ್ಲೈ ಮಾಡಿದಾಗ ಅವ್ನು ಮಾರ್ಕ್ಸ್ ಯಾವ್ದಕ್ಕೆ ಜಾಸ್ತಿ ಇದ್ರೆ ಅದಕ್ಕೆ ಸೀಟ್ ಕೊಡೋದು ಪದ್ಧತಿ, ಅದು ಅವ್ರು ಇವನ್ ಚಾಯ್ಸ್. ಅದು ಅದೇ ರೀತಿಯೇ ನಿನಗೆ ಜಲ್ಪ ವಿದಂಡಗಳಲ್ಲಿ ಅವ್ನು ಅಸಜ್ಜನ ಇರ್ತಾನೆ, ಜಲ್ಪ ಮಾಡ್ತೀನಿ ಅಂತ ಬರ್ತಾನೆ. ನಿಂಗೆ ಅದು ಕೊಡೋದು ವಿದಂಡ ಸಾರ್ಸಿ ಕೊಡ್ತೇವೆ ಅಷ್ಟೇ, ಜಲ್ಪದ ಕೊಡೋದಿಲ್ಲ. ಸಜ್ಜನ ಬಂದಿರ್ತಾನೆ, ನೀನ್ಯಾಕೆ ವಿದಂಡ ಆರಿಸ್ಕೋತೀಯ, ಜಲ್ಪ ಆರಿಸ್ಕೋ ನೀನೀಗ, ಇಷ್ಟು ಚೆನ್ನಾಗಿ ಮಾರಿಸಿದೆ ಯಾಕೆ ಇದಕ್ಕೆ ಹೋಗ್ತೀಯ ಅಂತಾರಲ್ಲ ಆ ಟೈಪ್. ಆದ್ದರಿಂದ ಇದೆಲ್ಲ ಯಾರು ತೀರ್ಮಾನ ಮಾಡ್ತಾರೆ ಇದನ್ನು? ಸಭಿಕರು, ಸಭಾಪತಿ, ಪ್ರಾಸ್ತಿಕರೆಲ್ಲ ಸೇರಿ ತೀರ್ಮಾನ ಮಾಡಿ ಅನೌನ್ಸ್ ಮಾಡಿ ಇವ್ರ ರೋಲ್ ಶುರುವಾಗೋದು ಆಮೇಲೆ. ಅದಕ್ಕಿಂತ ಮುಂಚೆ ಇವ್ರಿಗೆ ಕೆಲಸ ಅಲ್ಲ, ಪಾಠ ಮಾಡೋದು ಅಡ್ಮಿಷನ್ ಕ್ಲಾಸಿಗೆ ಕೂತ ಮೇಲೆ ಮೇಸ್ಟ್ರುಗಳು. ಅದೆಲ್ಲ ಆ ಬೇರೆ ಲೆವೆಲ್ನಲ್ಲಿ ಆಗೋಗ್ಬಿಟ್ಟಿರು, ಆಫೀಸ್ ಲೆವೆಲ್ ಬೇರೆ, ಕ್ಲಾಸ್ ಲೆವೆಲ್ ಬೇರೆ. ಹೇಗೋ ಅವ್ರು ಮಾಡಿರ್ತಾರೆ. ವಿರೋಧಾದೀನಿ ನಿಗ್ರಹ ಸ್ಥಾನ ಇತ್ಯುಕ್ತಂ ತತ್ರ ವಿಶೇಷಮಾಹ. ನಿಗ್ರಹ ಸ್ಥಾನಗಳು ಯಾರು ಆರು ಅಂತ ಹೇಳಿದ್ದಾರೆ ಈಗಾಗಲೇ, ಅಲ್ಲಿ ಕೆಲವು ವಿಶೇಷಗಳನ್ನು ಹೇಳ್ತಾರೆ. ಸ್ಖಲಿತತ್ವಾದಿ ಮಾತ್ರೇಣ ನ ತತ್ರಾಪಿ ಪರಾಜಯ, ಸ್ಖಲಿತತ್ವಾದಿ ಮಾತ್ರೇಣ ನ ತತ್ರಾಪಿ ಪರಾಜಯ. ಬಹಳ ಇಂಪಾರ್ಟೆಂಟ್. ಕೆಲವು ತಪ್ಪುಗಳನ್ನು ವಾದಿ ಮಾಡಬಹುದು, ಆರು ನಿಗ್ರಹ ಸ್ಥಾನವನ್ನು ಬಿಟ್ಟು ಕೆಲವು ಮಾಡಬಹುದು, ಅದರಿಂದ ಸೋಲು ಅಂತ ಕರೆಯಬಾರದು ಅಂತ ಹೇಳ್ತಾರೆ. ಯಾವುದು? ಸ್ಖಲಿತತ್ವಾದಿ ಮಾತ್ರೇಣ ನ ತತ್ರಾಪಿ ಪರಾಜಯ. ತತ್ರಾಪಿ ಜಲ್ಪ ವಿತಂಡಯೋರಪಿ, ಜಲ್ಪ ಮತ್ತು ವಿತಂಡಗಳಲ್ಲೂ ಕೂಡ ಸ್ಖಲನೇನ ಅಪಸ್ಮಾರಾದಿ ವಶೇನ ವಾ ಪ್ರಾಪ್ತೈಹಿ ವಿರೋಧಾದಿಭಿ ನ ಪರಾಜಯೋ ಮಂತವ್ಯ. ಯಾವುದೋ ಕಾರಣಕ್ಕೆ ಅವನು ಕಾಂಟ್ರಡಿಕ್ಟ್ ಮಾಡಿಕೊಂಡ, ಗೊತ್ತೇನಂತೆ ಒನ್ನಿ ಉಷ್ಣ ಅಂತ ಹೇಳೋದು ಕೊಟ್ಟಿದ್ದ, ಬಾಯ್ತೆಪ್ಪ ಒನ್ನಿ ಅನುಷ್ಠಾ ಅಂದ್ಬಿಟ್ಟ, ಗೊತ್ತಾಯ್ತಾ. ಅವನಿಗೆ ಅವನಿಗೆ ಉತ್ತರ ಕೊಟ್ಟು ಖಂಡ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ಕೊಂಬಿಟ್ಟ ಅವನು? ಇಲ್ಲ ಇಲ್ಲ ಹಾಗಲ್ಲ, ಹೀಗೆ ಅರ್ಥ, ಬಾಯ್ತಪ್ಪ ಹೇಳಿದೆ ಅದು ಒಪ್ಪಬೇಕದ. ಏ ಮಾತಾಡ್ಬಿಟ್ಟಿದ್ದೆ ಆದ್ರಿಂದ ನೀನು ಖಂಡನೆ ಮಾಡ್ತೀವಿ ಅಂತ ಹೇಳಬಾರ್ದು. ಹೇಳಿದ ವಿದ್ಯಾರ್ಥಿ ತಾನೇ ತಪ್ಪರು ತಾನೇ ಸ್ಟ್ರೈಕ್ ಆಫ್ ಮಾಡಿದರೆ ಅದಕ್ಕೇನಿಲ್ಲ, ಏನು ಯೋಚನೆ ಇಲ್ಲ. ಅದಕ್ಕೆ ಮೇಸ್ಟ್ ಸ್ಟ್ರೈಕ್ ಆಫ್ ಮಾಡಿದರೆ ತಪ್ಪು ಅಂತ ಅರ್ಥ, ಅವನೇ ಮಾಡಿದ್ರೆ ತಪ್ಪೊಂದು ಗೊತ್ತಾಗಿದೆ ಅಂತ ಅರ್ಥ. ಆದ್ದರಿಂದ ಸ್ಖಲಿತತ್ವಾದಿ ಮಾತ್ರೇಣ ಅಪಸ್ಮಾ, ವ್ಯಾಕರಣ ತಪ್ಪು ಹೇಳ್ಬೋದು, ಮಾತಾತ ಮಾಡ್ತಾ ಕರ್ಮ ಇದೆ, ಈಗ ಕರ್ಮಸ್ಯ ಅಂದ್ಬಿಟ್ಟ, ಕರ್ಮಸ್ಯ ಅಂತ ರೂಪ ಆಗುತ್ತಾ? ಕರ್ಮಸ್ಯ ರೂಪ ಆಗೋದಿಲ್ಲ ಅದಕ್ಕೆ, ಕರ್ಮಣ ಅಂತ ಆಗೋದು, ಕರ್ಮಸ್ಯ ಅಂತ ಆಗೋದು. ಯಾತ ಕರ್ಮಸ್ಯ, ರಾಮಸ್ಯ ಅಭ್ಯಾಸ ಆಗಿಬಿಟ್ಟಿತ್ತು, ಕರ್ಮಸ್ಯ ಅಂತ ಹೊಡೆದ್ಬಿಟ್ಟ, ಬ್ರಹ್ಮಸ್ಯ ಅಂದ್ಬಿಟ್ಟ. ಬ್ರಹ್ಮಸ್ಯ ಕರ್ಮಸ್ಯ ಆಗೋದಿಲ್ಲ, ಗೊತ್ತಾ, ಬ್ರಹ್ಮಣ ಕರ್ಮಣ ಅಂತ ಆಗೋದು. ತಾವು ಏನೋ ಮಾತಾಡ್ತಾ ಅಂದ್ಬಿಟ್ಟ, ತಕ್ಷಣ ಚೇಂಜ್ ಮಾಡ್ಕೊಂಡ, ತಪ್ಪಲ್ಲ. ಏ ವ್ಯಾಕರಣ ಗೊತ್ತಿಲ್ಲ ಅಂತ ಹೇಳಬಾರ್ದು ಅವನಿಗೆ. ಯಾತಕ್ಕೆ? ಯಾವುದೋ ಕಾರಣದ ಕೆಲಸ ತೇರಾಗುತ್ತೆ ಬೆಸ್ಟ್ಗೆ, ತಪ್ಪು ತಪ್ಪು ಪೇಪರ್ ವ್ಯಾಲ್ಯೂ ಮಾಡಿ ಮಾಡಿ ಕೊನೆಗೆ ಅದೇ ನೆನಪಿ ಬಂದ್ಬಿಡುತ್ತೆ ಕೊನೆಗೆ, ಅದೇ ಅಭ್ಯಾಸ ಆಗಿಬಿಡುತ್ತೆ. ಅದಕ್ಕೆ ಒಳ್ಳೆ ಬೆಸ್ಟ್ಗಳು ಕೆಲಸ ಭಾರಿ ತಪ್ಪು ಪೇಪರ್ ಒಂದಕ್ಕೆ ಹೋಗಲ್ಲ, ನಂದು ಮರೆಸಿಬಿಡ್ತಾರೆ ಪುಣ್ಯಾತ್ಮ ಅಂತ ಹೇಳಿಬಿಟ್ಟು ಹಾಗೆ ಮಾಡ್ತಾನೆ. ಅದು ದಾಖಲೆ ಇವೆಲ್ಲ ತಪ್ಪು ಹುಡು ಬರ್ತದೆ, ದಾಖಲಾಗಲಿ 28 ಬರ್ದು ಹಾಕಿಬಿಟ್ಟಿರ್ತಾನೆ, ಅದು ಓದಿ ಓದಿ ಕೊನೆ ಅದೇ ಥರ ಅದೇ ಬಂದ್ಬಿಡ್ತಾನೆ ಕೊನೆಗೆ. ಅದಕ್ಕೆ ತುಂಬ ಹತ್ತು ಸರ್ತಿ ಹೇಳಿದ್ರೆ ಸತ್ಯ ಆಗುತ್ತಾ ಇರ್ತಾರಲ್ಲ ಹಾಗೆ, ಆ ತಪ್ಪನ್ನು ಮಾಡಿರ್ತಾನೋ, ಕರ್ಮಸ್ಯ ಬ್ರಹ್ಮಸ್ಯ ಅಂದ್ಬಿಟ್ಟಿರ್ತಾನೆ. ಅವ್ರು ಆಮೇಲೆ ತಷ್ಟ ತಿದ್ಕೊಂಡ್ಬಿಟ್ರೆ ಏನು ದೋಷ ಅಲ್ಲ, ಅದು ವ್ಯಾಕರಣ ಬಂದಿಲ್ಲ ಅಂತ ಹೇಳಬಾರ್ದು ಅವನಿಗೆ. ಇವನು ಹೇಳಿದ್ಮೇಲೆ ಹೇಳಿದ್ರೆ ಹೋಯ್ತದೆ, ಅವನು ಹೇಳಿಬಿಟ್ಟ ಇವನು ಹೇಳಿದ್ಮೇಲೆ ಏನಾಯ್ತು, ಈಗ ಅಲ್ಲಿಗೆ ಏನು ಮಾಡಾಗಿ ಕರ್ಮ ಕರ್ಮಾಡಿ ಕರ್ಮಾಣಿ ಅಂತ ನಡೀತಾ, ರಾಮ ರಾಮೋ ರಾಮ ಅಂತ, ಕರ್ಮ ಕರ್ಮೋ ಕರ್ಮ ಅಂತ ನಡೆಯೋದಿಲ್ಲ. ಸಾಮಾನ್ಯ ಬಿಗಿನರ್ಸ್ಗೆಲ್ಲ ಏನಾಗುತ್ತವೆಲ್ಲ ಗೊತ್ತಿರೋದಿಲ್ಲ, ಯಾಚೆ ಉದಯ ತಿಳಿಸ್ಕೊಂಡು ಕೆಲವರು ಸಂಸ್ಕೃತ ಮಾಡಿ ಏನಾಗುತ್ತಾ, ಅವನು ಬಂದನು ಹೋ ಅಂದ್ಬಿಟ್ರೆ ಮುದೋಯ್ತು, ಬಂದನು ಹೋ ಸಂಸ್ಕೃತ ಆದಾಗ ಲೆಕ್ಕ. ವಿಸರ್ಗ ಸೇರಿಸಲು ಅಂಬಿಸಿ ಅಮ್ಮ ಹಚ್ಚಿಸ್ಬಿಟ್ರೆ ಏನಾದ್ರು ಸಂಸ್ಕೃತ ಕೆಲವರಿಗೆ ತೀರ ಆರಂಭದವರಿಗೆ ಸಂಸ್ಕೃತ ಆದರೆ ಅಷ್ಟೇ. ಕೆಲವರಿಗೆ ಏನು ಮಾಡ್ತಾರೆ ಸ್ವಲ್ಪ ಗೊತ್ತಿರುತ್ತೆ, ಅವ್ರು ಇಂಥ ತಪ್ಪುಗಳು ಮಾಡ್ತಾ ಇರ್ತಾರೆ. ಪೂರ್ತಿ ಗೊತ್ತಿದ್ದಾಗ ಏನು ಮಾಡ್ತಾರೆ ಕೆಲವು ಪದಗಳು ಹೇಗಿರುತ್ತೆ ಒಂದೇ ರೀತಿ ಕಾಣಿಸುತ್ತೆ, ಸೂಕ್ಷ್ಮ ವ್ಯತ್ಯಾಸ ಇರುತ್ತೆ, ಅದರಲ್ಲಿ ಎಕ್ಸ್ಪರ್ಟೈಸ್ ಆಗಬೇಕಾದ್ರೆ ಸಾಮಾನ್ಯ ಹಂತದಲ್ಲಿ ಬರೋದಿಲ್ಲ. ವಾದಕ್ಕೆ ಕೂಡ ಅವೆಲ್ಲ ಗೊತ್ತಿರಬೇಕು, ಚಪ್ಪ ವಿತರಣೆ ಗೊತ್ತಿರಬೇಕು, ಏನಾಗಬೇಕು ಅವರಿಗೆ ಅವೆಲ್ಲ ಗೊತ್ತಿರಬೇಕು. ರಾಯರ ವ್ಯಾಖ್ಯ ಅಥವಾ ಮಾಡ್ಬೇಕಾದ್ರೆ ಏನು ಮಾಡಿದ, ಅವ್ರು ಪ್ರತಿವಾದಿ ವಾದ ಮಾಡ್ತಾ ಇದ್ದ, ರಾಯರು ಹೇಳ್ತಾ ಕಿಂಚ ಆತ ಅಂದ್ಬಿಟ್ರು ಒಂದು ಕಡೆಗೆ, ತಷ್ಟ ಗಲಾಟೆ ಮಾಡಿಬಿಟ್ರು, ಓ ಕಿಂಚ ಆತ ಎಲ್ಲಿದೆ ರೀ ಪದ ಅಂತ ಹೇಳ್ಬಿಟ್ರು. ತಕ್ಷಣ ಅವ್ರೇನು ಮಾಡಿದರು ವೆಂಕಟಭಟ್ರು ಇನ್ನಾಗ, ಹಾಗಿದ್ರೆ ಮಹಾಭಾಷ್ಯ ಓದಿಲ್ಲ ಅಂತ ಕೇಳಿದ್ರು. ಮಹಾಭಾಷ್ಯ ಓದಿಲ್ಲ ಯಾತಕ್ಕೆ ಬೇಕಾದ ಉಪಯೋಗಿಸಿದಾರೆ ಅದರೊಳಗೆ. ಮಹಾಭಾಷ್ಯ ಬಂದು ಏನಾದರೂ ಸ್ಟ್ಯಾಂಡರ್ಡ್ ವ್ಯಾಕರಣ ಪುಸ್ತಕ, ಅದರಲ್ಲೇ ಹೇಳಿದ ಮೇಲೆ ನೀನು ತಪ್ಪೋದ್ರ ಗತಿ ಏನಾಗಬೇಕಾಗ. ತಕ್ಷಣ ಏನಾಯ್ತು ಅವರಿಗೆ ಗಾಬರಿ ಆಯಿತು, ಅವ್ನು ಏನೋ ಹೇಳೋಕ್ಕೆ ಹೋದ ಇವ್ರು ಓದಿಲ್ಲ ಅಂತ ಅವ್ರು ಎಷ್ಟು ಓದಿರ್ಬೇಕು ಆಗ ಮಹಾಭಾಷ್ಯದ ಬಿರಿದು ಕೊಟ್ಟರು ಅವ್ರು. ಪ್ರತಿವಾದಿಗಳು ಓದಿದ್ದಷ್ಟು ಜಾಸ್ತಿ ಅವ್ರು ಓದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರಿಂದ ಆ ಪ್ರಶಸ್ತಿ ಬಂದಿದ್ದು ವೆಂಕಟನಾಥ ಇವರಿಗೆ ಆಗ ಬಂದಿತ್ತು. ಯಾಕೆ ಹಿಂದೆ ಪ್ರಯೋಗ ಮಾಡಿದ ಕಾಲಕ್ಕೆ ಅದು ನಿನಗೆ ಗೊತ್ತಿಲ್ಲ, ನಮ್ಮ ಜೋರಂತ ಕೇಳ್ತೀಯಲ್ಲ ಅಂತ ಹೇಳಿದ್ರಲ್ಲ ಆ ಟೈಪ್. ಸ್ಖಲನ ಅಂದ್ರೆ ಏನು, ತಪ್ಪು ಬಾಯ್ ತಪ್ಪು ಹೇಳೋದು ಅಂತ ದೋಷ ಅದು. ಅಲ್ಲ ಯಾಕೆ ಅವನೇ ತಿದ್ಕೊಂಡ್ಬಿಡ್ತಾನಲ್ಲ, ಅಯ್ಯಬ್ಬ ಮನುಷ್ಯ ಸಹಜ, ಅವೆಲ್ಲ ಏನು ಮಾಡೋಕ್ಕಾಗೋದು, ತಾನೇ ಹೇಳಿ ತಪ್ಪು ತಿದ್ಕೊಳ್ಳೋದು. ವಾಕ್ಯ ಅದೇ ಹೇಳಿದ್ದು, ಅವನೇ ತಿದ್ಕೋತಾನೆ ಇನ್ನೊಬ್ರು ಹೇಳಿದ ಮೇಲಲ್ಲ. ಆ ರೀತಿ ಎಷ್ಟೋ ಸತ್ ಮಾಡ್ಬೋದು ಪಾಪ, ಮಾತಾಡಬೇಕಾದ್ರೆ ಇದಾಗಬೇಕಾದ್ರೆ ಅಂತ ಪರ್ಫೆಕ್ಷನ್ ಇರಬೇಕಾದ ಸಿಟಿ ಇಲ್ಲ. ಅದು ಮನುಷ್ಯ ಸಹಜವಾದ ದೋಷಗಳು ಅಂತ ಕರೀತಾರೆ, ಮನುಷ್ಯ ಸಹಜವಾದ ದೋಷ. ರನ್ನಿಂಗ್ ರೇಸ್ ಹೋಗ್ತಾ ಇರ್ತಾನೆ, ಬಿದ್ದು ಅಷ್ಟೇ ಎದ್ದು ಹೋಗ್ತಾನೆ, ತಪ್ಪಲ್ಲ. ಬಿದ್ದು ಯಾರು ಎತ್ತಿದ ಮೇಲೆ ಹೋದ್ರೆ ಪ್ರಯೋಜನ ಇಲ್ಲ, ಬಿದ್ದು ಅವನೇ ಎದ್ದು ಒಳ್ಳೆ ಶುರು ಮಾಡಿಬಿಟ್ಟು ಅಲ್ಲೂ ಫಸ್ಟ್ ಬರ್ತಾನೆ, ಮತ್ತೆ ಬಿಡೋದಿಲ್ಲ. ಬಿದ್ದ ಎದ್ದ ಕೆಲಸ ಮೋಟರ್ ಸೈಕಲ್ ರೆಸ್ಟ್ ನೋಡಿರ್ತೀರಲ್ಲ, ಮೋಟರ್ ಕೆಟ್ಟ ಹೋಗ್ಬಿಡುತ್ತೆ, ರಿಪೇರಿ ಮಾಡ್ಕೊಂಡು ಹೋಗ್ತಾರೆ, ಬುದ್ಧ ಹೋಗಿ ಬುದ್ಧ ಹೋಗ್ತಾನೆ. ಯಾಕೆಲ್ಲ ಮಾಡ್ಕೋಬಾರ್ದು ಅಂತ ಹೇಳೋಕೆ ಬರುತ್ತಾ? ಇನ್ನೊಬ್ರು ಮಾಡಿಸ್ಕೊಂಡು ಇನ್ನೊಬ್ರು ಕಡೆ ಮಾಡಿಸ್ಕೊಂಡ್ರೆ ತಪ್ಪ. ತಾನೇ ಮಾಡ್ಕೊಳ್ಳೋದು ಹೆಕ್ತನಾಗಿದ್ದಾನೆ ಅಂದರೆ ಇನ್ನು ಪ್ಲಸ್ ಪಾಯಿಂಟ್ ಇದ್ದಾಗ ಏನು ದೋಷ ಇಲ್ಲ. ಅಪಸ್ಮಾರಾದಿವಸೇ, ಇನ್ನು ಅಪಸ್ಮಾರ ಕೂಡ ಬರ್ಬೋದು ಅಂತ ಹೇಳಿದ್ದಾನೆ. ಮೂರ್ಛ ರೋಗ ಇತ್ತು ಪಾಪ, ಆ ಕಾಲಕ್ಕೆ ಅರ್ಧ ಮಾತಾಡಿದ ಮೂರ್ಛ ರೋಗ ಬಂದ್ಬಿಡುತ್ತೆ. ಆಗ ಅವನು ಏನಂತ ಹೇಳಿ ಆ ವನ್ಯ ವನ್ಯ ಉಷ್ಣ ಅಂತ ಹೇಳಿ ಎತ್ತು ಕೊಡ್ಲಕ್ಕೆ ಹೊರಟಿದ್ದ, ಅಷ್ಟೊತ್ತೆ ಮೂರ್ಛ ರೋಗ ಬಂತು. ನೀನು ಹೇಳೋದ ಅವನಿಗೀಗ ಏನು ಹೆತ್ತು ಹೇಳಿಲ್ಲ, ಅದು ಏನು ದೋಷ ಹೇಳೋದಲ್ಲಿಗೆ ನೀವು ನಮ್ಮ ಅಂತ ಹೇಳೋದು. ಪಾಪ ಹೆಸರಲ್ಲ ಮೈಮೇಲೆ ನೀವನಂದ್ರೆ ಏನಾರ್ಥ ಅದಕ್ಕೀಗ ಅದೆಲ್ಲ ಹೇಳಬಾರದು. ಅಪಟು ಕಾರಣತ್ವಾದಿನ ಸಂಭವತಃ, ಕೆಲವರಿಗೆ ಏನೋ ರೋಗಗಳಿರುತ್ತೆ, ವಾದಿ ಭಾರಿ ಬುದ್ಧಿವಂತನಿದ್ದರೂ ಕೂಡ ಅವನೊಂಥರ ಉಗ್ತಾನಲ್ಲ ಗೊತ್ತು ಅವನಿಗೆ ಮಾತಾಡ್ತಾನೆ, ಅದೆಲ್ಲ ದೋಷ ಅಂತ ಕರಿಬಾರದು. ಪಾಪ ಭಾರಿ ವಿದ್ವಾಂಸ ಅವನು, ಯಾರು ಮಾತಾಡಬೇಕಾದ್ರೆ ಏನಾಗುತ್ತೆ ಅವನಿಗೆ ಕೆಲವು ತಪ್ಪುಗಳಾಗುತ್ತೆ, ಆ ತಪ್ಪುಗಳು ಸಹಜವಾಗಿರುತ್ತೆ. ಕೆಲವು ಅಕ್ಷರ ಬರೋದ್ರೆ ಉಚ್ಚಾರಣೆ ಮಾಡಕ್ಕೆ ಬರೋದಿಲ್ಲ ಕೆಲವರಿಗೆ, ಕೆಲವು ಲಾ ಅನ್ನಕ್ಕೆ ಬರಲ್ಲ, ರಾ ಅನ್ನಕ್ಕೆ ಬರೋದಿಲ್ಲ, ಕೆಲವರು ಭಗವಾನ್ ಅಂತಾರೆ, ಭಗವಾನ್ ಅನ್ನಕ್ಕೆ ಬರೋದಿಲ್ಲ ಕೆಲವರಿಗೆ, ಜ್ಞಾನ ಜ್ಞಾನ ಅಂತಾರೆ, ಜ್ಞಾನ ಬದಲು ಜ್ಞಾನ ಅಂತಾರೆ. ಅದೇ ಅಭ್ಯಾಸ ಪಂಡಿತರಾದವರು ಬಿಟ್ಟಿರ್ತಾರೆ, ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದೇನು ಮಾಡಬೇಕಾಗ ಅವರ ಉಚ್ಚಾರಣೆ ಮಾಡೋದೇ ಹಾಗೆ, ಅದು ಗೊತ್ತಾದ ಮೇಲೆ ಅದಕ್ಕೇನು ಮಾರ್ಜಿನ್ ಕೊಟ್ಬಿಡ್ಬೋದು. ಪ್ಲಾಸ್ಟಿಕ್ ಎಲ್ಲ ತೀರ್ಮಾನ ಮಾಡ್ಕೊಂಡಿರ್ತಾರೆ ಇವ್ರ ಪಾಪ, ಏನು ಕಾಮನ್ ಡಿಫೆಕ್ಟ್ ಇರೋದ್ರಿಂದ ಆ ಬಗ್ಗೆ ಯೋಚನೆ ಮಾಡೋ ಕಾರಣ ಇಲ್ಲ. ಅಯ್ಯೋ ಅದೇನು ಹೇಳಿ ಸಾಧ್ಯ, ಎಲ್ಲೋ ಜನಾರ್ಧನ ಅಂತಲೇ ಶುರು ಮಾಡೋದು, ಅದು ಓದಿ ಓದಿ ಅದೇ ಅಭ್ಯಾಸ ಆಗ್ಬಿಡುತ್ತೆ ಬರ್ತಾ ಬರ್ತಾ. ಅದು ಜನಾರ್ಧನ ಅಂತ ಸರಿ ಬರೆಯವರೇ ತಪ್ಪು ಅಂತ ಆಗ್ಬಿಡುತ್ತೆ ಕೊನೆಗೆ, ಅಷ್ಟರ ಮಟ್ಟಿಗೆ ಕೆಲವು ತಪ್ಪು ವಿಷಯದಲ್ಲಿ ಇರೋದುಂಟು. ಅಪಟು ಕರಣತ್ವಾದಿನ ಸಂಭವತಃ ಸ್ಖಾಲನ ದೇಹೆ, ಅದು ಅಪಟು ಕರಣ ಪಾಪ, ಅವನಿಗೆ ಇಂದ್ರಿಯನೇ ಸರಿ ಇಲ್ಲ ತಿಳಿತಾ, ಆ ಇಂದ್ರಿಯ ದೋಷ ಇರೋದ್ರಿಂದ ಅದನ್ನೇನು ಮಾಡ್ಬೇಕು ಇವರು, ವಾದಕ್ಕೆ ಕೂತಾಗ ಆ ದೋಷನ ಕೌಂಟ್ ಮಾಡಬಾರ್ದು. ಯಾಕೆ ದೋಷ ಅಕ್ಸೆಪ್ಟ್ ಮಾಡಿದ್ದಾನೆ ಅವನಿಗಾಗಲಿ, ಈ ದೋಷ ವಾದಕ್ಕೆ ಬರ್ತಾರವರು ಸ್ವಲ್ಪ ಇದಿದೆ ಉಗ್ಗಿದೆ ಹುಷಾರಾಗಿದೆ ಅಂದ್ಬಿಟ್ರೆ ಮುಂದೆ ಅವನ ಅವರಿಗೆ ತಮಾಷೆ ಮಾಡೋಕ್ಕೆ ಬರಲ್ಲ, ಅವರನ್ನು ತಮಾಷೆ ಮಾಡೋಕ್ಕೂ ಬರಲ್ಲ, ಆ ದೋಷ ಅಂತ ಹೇಳೋದಕ್ಕೂ ಬರೋದಿಲ್ಲ. ಒಳ್ಳೆ ವಿದ್ವಾಂಸ ಆತ ಪಾಪ, ಪ್ರಶ್ನೆ ಒಳ್ಳೆ ಉತ್ತರ ಕೊಡ್ತಾನೆ. ಈ ರೀತಿ ದೋಷ ಇದೆ, ಅದನ್ನು ನಾವು ಇಗ್ನೋರ್ ಮಾಡಬೇಕು, ಅವ್ರು ಬೇರೆ ದಾರಿ ಇಲ್ಲ. ಕೆಲವು ಹ್ಯಾಂಡ್ ರೈಟಿಂಗ್ ಸರಿಯಾಗಿರೋದಿಲ್ಲ, ಆನ್ಸರ್ ಕರೆಕ್ಟಾಗಿ ಬರೀತಾರೆ, ಹ್ಯಾಂಡ್ ರೈಟಿಂಗ್ ಹುಚ್ಚಾಬಿಟ್ಟು ಇಲ್ಲದೆ ಬರೀತಾರೆ ಕೆಲವರು, ಏರ್ ಬರೀ ತಪ್ಪುಗಳಿರುತ್ತೆ, ಬರೀ ತಪ್ಪುಗಳು ನೋಡಿರೋ ಇದು ಪ್ರಿಂಟೆಡ್ ಇದ್ದಾಗಿರುತ್ತೆ. ಕೆಲವರು ಎಷ್ಟು ಹೋಪ್ಲೆಸ್ ಆಗಿರುತ್ತೆ ಅಂದರೆ ಅವರೇ ಓದಬೇಕು ಅಷ್ಟರ ಮಟ್ಟಿಗೆ, ಬಟ್ ಎಲ್ಲ ವಿಷಯ ಕರೆಕ್ಟ್ ಇದು. ಅದರಿಂದ ಅದೆಲ್ಲ ದೋಷಗಳಲ್ಲ, ಅವ್ರಿಗೆ ಕೆಲವು ಪ್ಲಸ್ ಪಾಯಿಂಟ್ ಮಾಡ್ಬೋದೇ ಹೊರತು ಅದರಿಂದ ಅವನು ಡಿಫೀಟೆಡ್ ಅಂತ ಹೇಳಕ್ಕೆ ಬರೋದಿಲ್ಲ ಅಂದ್ರೆ. ಹೌದು ಅಂದ್ರೆ ಏಕೆಂದ್ರೆ ಅಲ್ಲ, ಅನುವಾದ ಮಾಡಬೇಕು ಎಂಬ ರೂಲ್ ಇದ್ದಾಗ ಮಾಡಬೇಕು, ಅವನು ಅನುವಾದ ಮಾಡಬೇಕಾದ ರೂಲ್ ಇದ್ದಾಗ ಮಾಡಲೇಬೇಕು. ಆ ರೂಲ್ ಇಲ್ದಾಗ ಅವ್ನು ಬರಲೇ ಹೇಳ್ಬೋದು, ಬೇಕಾದ್ರೆ ನಂಗೆ ಅನುವಾದ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಅವರು ಪ್ರತಿವಾದಿ ಒಪ್ಕೋಬೇಕಾದ್ರೆ ಸರಿ ಪರವಾಗಿಲ್ಲ, ಇಬ್ಬರು ಒಪ್ಕೊಂಬಿಟ್ರೆ ಯೋಚನೆ ಇಲ್ಲ. ಹೇಳ್ತಾರಲ್ಲ ಈಗ ಆಟೋ ಸಾಕು ಡಿಕ್ಲೇರ್ ಡ್ರಾ ಮಾಡ್ಕೋತೀವಿ ಅಂತ ಅವ್ರೊಂದು ಬಿಟ್ಟರೆ ಅವಾಗ ಒಪ್ಪೋದು. ಇವಾಗ ಮೊದಲೇ ಸರಿ ಡ್ರಾ ಮಾಡ್ಕೋತೀವಿ ಸಿಟ್ಟು ಬರೋದು, ಶುರುವಾಗಿ ಡ್ರಾ ಮಾಡ್ಕೋಬೇಡ ಅಂತ ಕೇಳಿದ್ರೆ ಫಿಕ್ಸಿಂಗ್ ಕೇಸ್ ಆಗುತ್ತೆ, ಡ್ರಾ ಆಗೋದಿಲ್ಲ. ಇನ್ನೇನೊಂದು ರನ್ಗಳು ಉಚ್ಚಾಬಿಟ್ಟು ಬೇಕಾಗಿರುತ್ತೆ, ಅದು ಅರ್ಧ ಗಂಟೆ ಟೈಮ್ ಇರುತ್ತೆ, ಏನು ಮಾಡಿ ರಿಸಲ್ಟ್ ಬರೋ ಚಾನ್ಸಸ್ ಇರೋದಿಲ್ಲ. ಅವು ಏನು ಮಾಡ್ತಾರೆ ಆಗ ಡಿಕ್ಲೇರ್ಡ್ ಇನ್ನು ನಿಲ್ಲಿಸ್ಬಿಡ್ತೇವೆ ಆಟ ಅಂತ ಇಬ್ಬರು ಒಪ್ಕೊಂಡಿದ್ದಾರೆ ಕ್ಯಾಪ್ಟನ್ ಅಂದರೆ ಹಾಗೆ ಹಾಗೆ. ಕೆಲವು ಎಷ್ಟೇ ವಿಷಯಗಳನ್ನು ವಾದವಿವಾದ ಇಬ್ಬರು ಮಾಡಬೇಕಾದ್ರೆ ಕೆಲವು ಕಾಮನ್ನಾಗಿ ಅಕ್ಸೆಪ್ಟ್ ಮಾಡೋದಾದರೆ ಏನಂತ ತಿಳ್ಕೊಬಾರ್ದು ನಾವು. ಅದೇ ಹಿಂದೆ ಸತ್ಯಾನ ನಡೀತಿರ್ತದೆ, ಭಗವದ್ಗೀತಾ ಬಗ್ಗೆ ಬಾಕಿ ಅರ್ಥ ನಡೀಬೇಕು, ಬೇರೆ ವಿಷಯ ನಡೀಬಾರ್ದು. ಭಗವದ್ಗೀತೆ ಬೇರೆ ಕೋರ್ಟ್ ಮಾಡಿದ್ರೆ ಸೋತಾಗಲಿಕ್ಕೆ ಉಪನಿಷತ್ ಕೋರ್ಟ್ ಮಾಡಬಾರ್ದು ಅವನು, ಅಷ್ಟು ಲಿಮಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆ. ಪಿ ಎಚ್ ಡಿ ಮಾಡೋರು ಹಾಗೇನೆ, ಮಹಾಭಾರತದಲ್ಲಿ ಪಿ ಎಚ್ ಡಿ ಮಾಡ್ತೀನಿ ಅಂತ ಹೇಳ್ತಾನೆ. ಇಡೀ ಬಾಳು ಪಿ ಎಚ್ ಡಿ ಮಾಡೋಕ್ಕೆ ಎಷ್ಟು ಜನ್ಮ ಬೇಕು ಅವನಿಗೆ? ಮಹಾ ಆದಿಪರ್ವ ಮಾತ್ರ ಮಾಡ್ತೀನಿ ಅಂತ ಹೇಳು, ಅಥವಾ ಫಸ್ಟ್ 5 ಚಾಪ್ಟರ್ಸ್ ಮಾತ್ರ ಮಾಡ್ತೀನಿ ಅಂತ ಹೇಳು, ಅದು ತಪ್ಪಲ್ಲ. ಅವನು ಮೊದಲೇ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಾನ, ಬಟ್ ಎಲ್ಲ ಮಾಡ್ತೀನಿ ಅಂತ ತೊಗೊಂಡೆ ಮಾಡದೆ ಹೋದ್ರೆ ತಪ್ಪಾಗ್ಬಿಡ. ಯಾವಾಗಲೂ ಕೂಡ ಪಿ ಎಚ್ ಡಿ ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ಕೆಲವು ಯಾವುದೋ ಒಂದು ವಿಷಯ ತಾತ್ಪರ್ಯ ನಿರ್ಣಯ, ಈಗ ಅಂತ ಮುಂದೆ ಬೇಕಾದ್ರೆ ಸಿಗ್ತಾರೆ. ಈಗ ಬರೀ 15 ಅಧ್ಯಾಯದಿಂದ ಮಾತ್ರ ಮಾಡ್ತೇವೆ, ಮೊದಲು 3 ಅಧ್ಯಾಯ ಮಾತ್ರ ಮಾಡ್ತೇವೆ, ಅದಕ್ಕೆ ತಕ್ಕ ಜಸ್ಟಿಸ್ ಮಾಡಿದ್ರೆ ಸಾಕು, ಎಲ್ಲ ಮಾಡಬೇಕು ಅಂತಿಲ್ಲ, ಅಕ್ಸೆಪ್ಟ್ ಮಾಡ್ಬೇಕಾದ್ರೆ ಗೈಡ್ ಒಪ್ಪಕ್ಕೆ ಬರ್ತದೆ ಅದನ್ನು. ಇವ್ರು ಮಾಡ್ತೀನಿ ಅಂದರೆ ಗೈಡ್ ಏನು ಮಾಡ್ತಾನೆ ಅದನ್ನು, ಹೌದು ಇಡೀ ತಾತ್ಪರ್ಯ ಇಷ್ಟ ತಪ್ಪಾಗುತ್ತೆ, ಪಿ ಎಚ್ ಡಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಮೋಸ್ಟ್ ಇದಾಗುತ್ತೆ, ಅದಕ್ಕೆ ಲಿಮಿಟ್ ಮಾಡ್ಕೋ ಅಂತ ಹೇಳಿದ್ರೆ ಏನು ತಪ್ಪಲ್ಲ, ಆವಾಗ ಯಾವುದು ದೋಷನೂ ಬರೋದಿಲ್ಲ. ಇಲ್ಲಿ ತಾತಾವೇ ಮಾಡ್ಕೊಂಡು ತಪ್ಪು, ಎಲ್ಲ ಮಾಡ್ತೀವಿ, ಇದಕ್ಕಿಂತ ತಾನೇ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೋದರೆ ಮಹತ್ವ ಇಲ್ಲ. ಇದರಲ್ಲಿ ಇನ್ವೆಸ್ಟ್ ಎಕ್ಸಾಮ್ ಬರೀತಾನೆ ವಿತ್ ಪರ್ಮಿಷನ್ ಆಫ್ ದಿ ಇನ್ವಿಜಿಲೇಟರ್, ಹೊರಗೆ ಹೋಗ್ತಾನೆ ತಪ್ಪಲ್ಲ, ತಾನೇ ಹೊರಗೆ ಹೋಗ್ತಾನೆ ತಪ್ಪದು. ಪರ್ಮಿಷನ್ನಿಂದ ಮಾಡಿದಾಗ ಕೆಲವು ದೋಷಗಳು ದೋಷ ಆಗೋದಿಲ್ಲ. ಇದು ಅದೇ ರೀತಿ ಪ್ರತಿಯೋಗ್ಯ ಅಪೇಕ್ಷೆಯ ಅಪಕರ್ಷಸ್ಯ ಅದ್ಯೋತಕತ್ವ, ಇದರಿಂದ ಅವನು ಸೋತ ಕಡಿಮೆಯವನು ಅಂತ ಅರ್ಥ ಹೇಳೋದಕ್ಕೆ ಹೋಗಬಾರದು. ಇವು ವಾದಕಥಾಯಾಮಿತಿ, ಇನ್ನು ವಾದಕಥೆಯಲ್ಲಂತೂ ದೋಷಗಳೇ ಅಲ್ಲ ಇವು. ತತ್ರ ವಾದೇ ಚತುರ್ಧ ನಿಗ್ರಹ ಸ್ಥಾನಗತಿ, ವಾದದಲ್ಲಿ 4 ವಿಧವಾದ ನಿಗ್ರಹ ಸ್ಥಾನ ಬರಬಹುದು. ಕಿಂಚಿತ್ ಅಸಂಭಾವಿತಮೇವ ಯಥಾ, ಕೆಲವು ಹೇಗೆ ಅಂದರೆ ಪ್ರತಿಜ್ಞಾಹಾನಿ, ಪ್ರತಿಜ್ಞಾಸನ್ಯಾಸ, ನಿರರ್ಥಕಂ, ಅರ್ಥಾಂತರಂ, ಅವಿಜ್ಞಾತಾರ್ಥಂ, ಅಪಾರ್ಥಕಂ ಇತಿ ಷಟ್ಕಂ. ಮೊದಲೇದೇನೋ ಇವು ಏನಿವು ಇಂಪಾಸಿಬಲ್ ಆಗಿರೋವು. ಪ್ರತಿಜ್ಞಾಹಾನಿ, ಪ್ರತಿಜ್ಞಾಹಾನಿ ಅಂದ್ರೇನೋ ಪರ್ವತೋ ವನ್ಯಮಾನ್ ಅಂತ ಹೇಳಿದ್ದ, ಮಾತಾಡ್ತಾ ಮಾಡ್ತಾ ಬಿಟ್ಟೇ ಬಿಟ್ಟ, ಅದನ್ನು ಮಾಡಿದ ಪ್ರತಿಜ್ಞೆ ಕೈ ಬಿಡೋದಕ್ಕೆ ಏನಂತಾರೆ ಪ್ರತಿಜ್ಞಾಹಾನಿ, ಪ್ರತಿಜ್ಞಾಸನ್ಯಾಸ, ಪ್ರತಿಜ್ಞೆ ಪೂರ್ತಿ ವಿತರಣೆ ಮಾಡ್ಕೊಂಬಿಟ್ಟ, ಅದು ಎರಡನೇ ಕೇಸು. ಮೂರನೇ ನಿರರ್ಥಕಂ, ಅರ್ಥವಿಲ್ಲದ ಮಾತನ್ನು ಉಪಯೋಗಿಸಿದ. ಅರ್ಥಾಂತರಂ, ಅರ್ಥಾಂತರಂ ಅಂದ್ರೇನೋ ಬೇರೆ ವಿಷಯನ ಮಧ್ಯೆ ಇಶ್ಯೂ ಚೇಂಜ್ ಮಾಡಿಬಿಟ್ಟ. ಅವಿಜ್ಞಾತಾರ್ಥಂ, ಅವಿಜ್ಞಾತಾರ್ಥಂ ಅಂದ್ರೇನೋ ಹೇಳೋದು ಅರ್ಥನೇ ಆಗೋಗಿಲ್ಲ ಅಂತ ವಿಷಯ. ಅಪಾರ್ಥಕಂ, ಅಪಾರ ಕೆಟ್ಟ ಅರ್ಥ ಆಗುತ್ತೆ. ಅವಿಜ್ಞಾತಾರ್ಥಕನ ಅರ್ಥ ಆಗೋದಿಲ್ಲ. ಅಪಾರ್ಥಕಂ ಅಂದ್ರೇನೋ ವಿರುದ್ಧ ಅರ್ಥ ಆಗುತ್ತೆ. ಇವೆಲ್ಲ ಏನಿವು ವಾದದಲ್ಲಿ ದೋಷಗಳೇ ಇಲ್ಲ. ಅದಕ್ಕೆ ಶಿಷ್ಯ ಗುರುಗಳು ಹೇಳಿಬಿಡ್ತಾರಲ್ಲ, ಏ ಈ ಮಾತಾಡಿದ್ರೆ ಏನು ಅರ್ಥ ಇದಕ್ಕೆ, ಈಗ ಮಾತಾಡಬಾರ್ದು. ಮಹಾಭಾರತಾತ್ಮ ನಿರ್ಣಯವನ್ನು ವೇದವ್ಯಾಸರು ಯಾವಾಗ ಬರೆದ್ರು ಅಂತ ಕೇಳಿದರೆ, ಮಹಾಭಾರತಾತ್ಮ ವೇದವ್ಯಾಸರು ಬರೋದಿಲ್ಲ, ಬರೆದಿದ್ದು ಯಾರದನ್ನ ಆಚಾರ್ಯ ಬರೆದಿದ್ದು, ಅವನ್ನೆಲ್ಲ ಅಲ್ಲೇ ಹೇಳಿಬಿಡ್ತಾರೆ. ಹಾಗೆಲ್ಲ ಕೇಳಬೇಡ, ಸರಿ ಪ್ರಶ್ನೆ ಕೇಳೋಕ್ಕೆ ಬರ್ತಾ ಇಲ್ಲ, ನನಗೆ ಕರೆಕ್ಟ್ ಮಾಡಿಬಿಟ್ಟು ಸರಿಯಾದ ಪ್ರಶ್ನೆ ಕೇಳು ಅಂತ ಹೇಳ್ಕೊಡ್ಬೋದು. ವಾತಲ್ಯ ಇವೆಲ್ಲ ಅವ್ಲೋಡ್. ಯಶಾಂ ಅಶಕ್ತಿ ಸಂಗೂಹನ ಪ್ರಕಾರತ್ವಾತ್ ತತ್ವಭೂತ್ಸತ ಯಾಚ ವಾದೇ ತದಭಾವಾತ್, ಇವನ್ನೆಲ್ಲ ಕೂಡ ವಾದದಲ್ಲಿ ಮಾಡೋ ಚಾನ್ಸಸ್ ಇಲ್ಲ. ವಾದದಲ್ಲಿ ಮಾಡೋದು ಒಳ್ಳೆ ನೀಟಾಗಿ ಪ್ರಶ್ನೆ ಇಟ್ಕೊಂಡಿರ್ತಾನೆ, ಕೇಳೋದಕ್ಕೆ ಬರ್ತಾನೆ, ಆದರೆ ಸಮಸ್ಯೆ ಬರೋದಿಲ್ಲ. ಇವೆಲ್ಲ ಬರೋದು ಎಲ್ಲಿ ಅಂತ ಕೇಳಿದರೆ, ಸ್ವ ಅಶಕ್ತಿ ಸಂಗೂಹನ ಪ್ರಕಾರತ್ವ, ತನ್ನ ವೀಕ್ನೆಸ್ಸನ್ನು ಅವ್ರು ಮುಚ್ಚಿಟ್ಕೊಳ್ಳೋಕೆ ಮಾಡೋ ತಂತ್ರಗಳು ಇವೆಲ್ಲ ಕೂಡ, ವೀಕ್ನೆಸ್ಸನ್ನು ಮುಚ್ಚಿಕೊಳ್ಳಿ ಮಾಡೋ ತಂತ್ರಗಳಾದ್ದರಿಂದ ಇದನ್ನೆಲ್ಲ ಎಲ್ಲಿ ಮಾಡ್ತಾರೆ ಇವನ್ನೆಲ್ಲ ಕೂಡ ಜಲ್ಪವಿತಂಡಗಳಲ್ಲಿ ಮಾಡ್ತಾರೆ ಹೊರತು ವಾದಕಥೆಯಲ್ಲಿ ಮಾಡೋದಿಲ್ಲ ಇವನ್ನೆಲ್ಲ ಕೂಡ, ಪಾಸಿಬಿಲಿಟಿನೇ ಇಲ್ಲ ಅದರಲ್ಲಿ. ಪ್ರಮಾದಾತ್ ಸಂಭವೇಪಿ ಉದ್ಭಾವ್ಯ ವ್ಯತ್ಯಾಚನೀಯಾನಿ, ಅಕಸ್ಮಾತ್ ಶಿಷ್ಯ ಏನಾದ್ರು ಬೈ ಚಾನ್ಸ್ ಮಾಡಿದರೆ ಗುರುಗಳು ಹೇಳಬೇಕು ಪ್ರಶ್ನೆ ಹಾಗಲ್ಲ, ಹೀಗೆ ಸರಿಯಾಗಿ ಈ ರೀತಿ ಪ್ರಶ್ನೆ ಕೇಳು ಅಂತ ಹೇಳಬೇಕು. ಕೆಲವು ಪ್ರಶ್ನೆ ಕೇಳೋದಕ್ಕೆ ಬರೋದಿಲ್ಲ, ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಪ್ರಶ್ನೆ ಕೇಳೋಕೆ ಬರೋದು ನಾವೇ ಹೇಳಿದ್ವಿ ಹೌದು 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 ಅದೇ ಅದೇ ಅಂತಾರೆ. ಆಮೇಲೆ ಕೇಳೋಕೆ ಬರೋದಿಲ್ಲ ಅದೇ ಹೇಳೋದು ಹೌದು ಸರಿಯಾಗಿ ಇದ್ರ ಉತ್ತರ ಹೀಗೆ, ಅದು ತಪ್ಪಲ್ಲ. ಯಾಕೆ ಪ್ರಶ್ನೆ ಕೇಳೋಕೆ ಬರ್ತಾ ಇಲ್ಲ ಅಷ್ಟೇ, ಕೆಲವೊಂದು ಮನಸ್ಸಲ್ಲೇ ಹೇಳೋಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಮನಸ್ಸಲ್ಲಿ ಸರಿಯಾಗಿ ಏನೋ ಬರಬೇಕಂತ ಬರ್ಬೇಕಾದ್ರೆ ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಹೌದಾ ಅಂತ ಕೇಳಿ ಹೇಳಿಬಿಟ್ಟಾಗ ಒಪ್ಕೋತಾರೆ, ಕರೆಕ್ಟ್ ಅಂತ ಹೇಳ್ತಾರೆ. ಅದೇ ಹೇಳಿ, ಕೆಲವು ಡಿಫೆಕ್ಟ್ ಅದು, ಕೆಲವು ಒಳ್ಳೆ ಪಾಠಗಳಿರ್ತಾರೆ, ಪ್ರವಚನಕ್ಕೆ ಬಂದರೆ ಅವ್ರು ನಡಿಗೆ ಬಿಡ್ತಾರೆ. ಆ್ಯಕ್ಚುಲಿ ಗಡಗಡ ಇದ್ರ ಅದು ಸ್ಟೇಜ್ ಬೇರೆ ಇತ್ತು, ಹಾಗೆ ಒಬ್ಬರು ಬರೆದ ಪಾಠಗಳಾಗಿ ಬರೋದಿಲ್ಲ ಕೆಲವರಿಗೆ, ಅದು ಆಯಾ ಫೀಲ್ಡಲ್ಲಿ ಇರ್ತಾರೆ. ಈಗ ಬೌಲರಿಗೆ ಬ್ಯಾಟಿಂಗ್ ಬರೋದಿಲ್ಲ, ಆ ಟೈಪ್ ಬೌಲರು ಬ್ಯಾಟಿಂಗ್, ಬ್ಯಾನ್ ಆಫ್ ದಿ ಬ್ಯಾಚ್ ಆದರೂ ಬ್ಯಾಟಿಂಗ್ ಬರೋದಿಲ್ಲ, ಬೇರೆ ಬೇರೆ ಬೌಲಿಂಗ್ ಬರೋದಿಲ್ಲ, ಆ ಥರ ಇರ್ಬೋದು. ಕೆಲವು ಆಲ್ರೌಂಡರ್ ಎರಡೂ ಬರುತ್ತವೆ, ಅದು ನಿಯಮಗಳಲ್ಲ, ಬಟ್ ಅವ್ನು ಯಾವ ಕಾರ್ಯ ಅದಕ್ಕೆ ಜಸ್ಟಿಸ್ ಮಾಡಬೇಕಷ್ಟೇ, ಅವ್ನು ಇಳಿದಕ್ಕೆ ಮಾಡ್ಬೇಕಾದ ನೆಸಿಟಿ ಇಲ್ಲ. ಆ ಫೀಲ್ಡ್ಗೆ ಹೋಗಲೇಬಾರ್ದಾಗ, ಯಾವ ಫೀಲ್ಡ್ಗೆ ಅವನು ಮಾತಾಡೋಕ್ಕೆ ಬರೋದಿಲ್ಲ, ಎಲ್ಲಿ ಅವನು ಎಂಟರ್ ಆಗಬಾರ್ದು, ಅವನು ಎಂಟರ್ ಆಗದೆ ಇರೋದೇ ಜಾಣತನ. ಇದ್ರೆ ಬಹುಗೆ ಕೈಲಿ ಕೈತೋಷ್ಟು ಅವಲಕ್ಷಣ ಅನ್ಸ್ಕೋತಾರಲ್ಲ, ಹಾಗೆ ಮಾಡ್ಕೋಬಾರ್ದು. ಎಷ್ಟು ದಿನ ಹಾಗೆ ಮಾಡ್ಕೊಂಡೆ ಅದೇ ವೈಯಕಾರಣ ಗಜಕಂಠೀರವ ಅಂತ ಹೇಳ್ಕೊಂಬಂದಿದ್ದು, ನಿನ್ನ ಕತೆ ಹೇಳಿದ್ನಲ್ಲ ಅಂತ ಕೇಸು. ಅವೆಲ್ಲ ಪ್ರತಿಜ್ಞಾಂತರಂ, ಹೇತ್ವಂತರಂ, ಅಜ್ಞಾನಂ, ಅಪ್ರತಿಭಾ, ವಿಕ್ಷೇಪ, ಅಪ್ರತಿಭಾ ಕಮ ಇರಬೇಕಲ್ಲಿ, ವಿಕ್ಷೇಪ, ಮತಾನುಜ್ಞ, ಪರ್ಯನಿಯೋಜ್ಯ, ಉಪೇಕ್ಷಣಂ ಇತಿ ಸಪ್ತಕಂ. ಇವು ಮಾತ್ರ ಕಿಂಚಿತ್ ಸಂಭವತಿ ಅನುದ್ಧಾವ್ಯಮೇವ ಯಥಾ, ಇವು ಮಾತ್ರ ಭಾರಿ ಸೀರಿಯಸ್ ಡಿಫೆಕ್ಟ್ಸ್ ಇವೆಲ್ಲ. ಪ್ರತಿಜ್ಞಾಂತರ ವಿಷಯನೇ ಚೇಂಜ್ ಮಾಡೋದು, ಹೇತ್ವಂತರಂ ಬಂದು ಪರ್ವತೋ ವನ್ನಿಮಾನ್ ಸ್ಥಾಲ್ಯಾದಿ ಮತ್ವಾತ್ ಅಂತ ಕಾರಣ ಕೊಟ್ಬಿಟ್ಟ, ತಪ್ಪು ಹೇಳೋಕೆ ಕೊಟ್ಟ ಮೇಲೆ ಬಿಡಿ ಬಿಡಿ ಹಾಗಿರೋ ಧೂಮತ್ವಾತ್ ಆಮೇಲೆ ಹೇಳಿದ. ಮೊದಲು ತಪ್ಪು ಕೊಟ್ಟ, ತಪ್ಪು ಅಂತ ಹೇಳಿದ್ರೆ ಬೇರೆ ಕೊಟ್ಟ ದೋಷ, ಅದು ಮೊದಲು ಕೊಟ್ಟಿದ್ದು ಸತ್ವಾಗಿದೆ, ಸರಿ ಗೊತ್ತಿಲ್ಲ ಅಂತ ಆಯ್ತು ಅವನಿಗೆ, ಡಿಸ್ಪ್ರೂವ್ಡ್ ಅವನಿಗಾಗಲೇ. ಅಜ್ಞಾನಂ, ಅರ್ಥನೇ ಮಾಡ್ಕೊಂಡಿಲ್ಲ ಇವನು, ಏನಾದ್ರೂ ಅರ್ಥನೇ ಆಗ್ತಾ ಇಲ್ಲ, ಏನಂತಾರೆ ಅವನಿಗೆ, ಇವನು ದಟ್ಟವನು ಏನು ಹೇಳ್ಕೊಡೋದು ನಾನೀಗ, ಹೇತು ಅಂದರೆ ಅಂತ ಕೇಳ್ತಾನೆ. ಅದಕ್ಕೆ ತಮಾಷೆ ಏನಾಯಿತು, ಕಾಶಿಗೆ ಹೋಗಿದ್ರು ಆಚಾರ್ಯರು, ಇಂದ್ರಪುರಿ ಅಂತ ಒಬ್ಬ ಬಂದ ವಾದಕ್ಕೆ ಕೂತ್ಕೊಂಡ, ಇವನು ಪ್ರಸಾಧ್ಯತಾಂ ಜ್ಞಾನ ಸಹಾಯ ಕರ್ಮಣಃ, ಬರುತ್ತೆ ಇದರೊಳಗೆ, 10ನೇ ಅಧ್ಯಾಯದೊಳಗೆ 10ರೊಳಗೆ ಕೊನೆಗೆ ಬರುತ್ತೆ. ನೀವು ಅಪರೋಕ್ಷ ಜ್ಞಾನ ಆದಮೇಲೂ ಕೂಡ ಕರ್ಮಾಚರಣೆ ಮಾಡಬೇಕು ಅಂತೀರಿ, ಯಾತಕ್ಕೆ ಅಂತ ಕೇಳಿದ. ಸರಿ, ಪ್ರಶ್ನೆ ಉತ್ತರ ಕೊಟ್ಬಿಟ್ರೆ ಆಚಾರ್ಯರು, ಮೋಕ್ಷ ಆನಂದ ಆಚೆಯ ಆಗುತ್ತೆ ಅಂತ ಕೇಳಿದರು. ಅವನಿಗೆ ಖಂಡ ಮಾಡಕ್ಕೆ ಬರಲಿಲ್ಲ. ಅದಕ್ಕೆ ಏನು ಮಾಡಿಬಿಟ್ಟಾಗ, ಪಪ್ರಚ್ಛ ಜ್ಞಾನ ಪದಾರ್ಥ ಮುಗ್ರಧೀಹಿ, ಆಚರಿಸೋ ಜ್ಞಾನ ಅಂದ್ರೆ ಏನು ಅಂತ ಕೇಳಿದ. ಯಾವಾಗ ಕೇಳೋದಿದ್ರು, ಬೆಳೆ ಬೆಳೆ ರಾಮಾಯಣ ಕೇಳಿ ಆಮೇಲೆ ಹೇಳಿದ ಅವನು, ರಾಮಸೀತೆ ಒಂದೇ ಡೌಟ್ ಇದೆ ನಿಮಗೆ ಅಂತ ಕೇಳಿದರೆ ಏನಾಯ್ತು ಇದಕ್ಕೆ? ತಕ್ಷಣ ಆಚಾರ್ಯರು ಹೇಳಿದರು, ಹಾಗ ನಿನಗೆ ಹಾಗಿರು ವ್ಯುತ್ಪತ್ಸ ಗುರೋರ್ ಗೃಹ, ಇದ್ಮೇಲೆ ಹೋಗಿಬಿಟ್ಟು ಮೇಲೆ ಅಭ್ಯಾಸ ಮಾಡಿ ಜ್ಞಾನ ಅಂದರೆ. ನಿನಗೆ ಜ್ಞಾನ ಶಬ್ದ ಗೊತ್ತಿಲ್ಲದವ್ರಿಗೆ ಮಾತಾಡ್ತೀನಿ ನೀನೀಗ, ಅರ್ಥ ಆಯ್ತಾ? ಯಾವ ಪ್ರಶ್ನೆ ಗೊತ್ತಿದೆಯೋ ಅದನ್ನು ಮಾತಾಡ್ಬೋದು. ಜ್ಞಾನ ಶಬ್ದ ಅರ್ಥನೇ ಗೊತ್ತಿಲ್ಲ ಇಷ್ಟೊತ್ತು ನೀನು ಜ್ಞಾನ ಬಂದ ಮೇಲೆ ಆ ಕರ್ಮ ಬರುತ್ತಿಲ್ಲ ಅಂತ ಕೇಳ್ತೀಯಲ್ಲ, ಮತ್ತು ಜ್ಞಾನ ಅರ್ಥದಿಂದ ಹ್ಯಾಕ್ ಕೇಳಿದ್ದೀನಿ ನೀಗ ಅಂತ ಕೇಳಿದರು. ಸೋತ, ಅರ್ಥ ಆಯ್ತಾ? ಅವೆಲ್ಲ ಅಂಥದ್ದು ನಿಗ್ರಹ ಸ್ಥಾನಗಳಿವೆಲ್ಲ ಕೂಡ. ಅಜ್ಞಾನಂ ಅಪ್ರತಿಭಾ, ಅಪ್ರತಿಭಾ ಅರ್ಥ ಮಾಡಿಕೊಳ್ಳದೆ ತೋಚದೇ ಇರುವಿಕೆ. ಅಪ್ರತಿಭಾ ಅಂದ್ರೆ ಏನು? ತೋಚದೇ ಇರುವಿಕೆ. ಸುಣಹ ಅಂದ್ರೆ ಮೇಲೆ ನೋಡ್ಬೇಕು, 5 ನಿಮಿಷ ಆಯಿತು, ಸೋತ ಅಂತ ಅರ್ಥ. ಅನುಕ್ತಿಗೆ ಇನ್ನೊಂದು ಹೆಸರು ಅಷ್ಟೇ. ನಾವು ಯಾವ್ದ್ರಲ್ಲಿ ಸೇರಿಸ್ತೀವಿ ನಾವು ಅದನ್ನು? ಅನುಕ್ತಿ ಇರಿಸಿ, ಇವನು ಸುಮ್ಮನೆ ಬೇರೆ ಮಾಡ್ಕೊಂಡಿದ್ದಾನೆ ಅಷ್ಟೇ. ಮುಂದೆ ವಿಕ್ಷೇಪ, ವಿಕ್ಷೇಪ ಅಂದ್ರೇನು? ಮಧ್ಯೆ ನಿಲ್ಲಿಸ್ಬಿಡು. ಪರ್ವತೋ ವನ್ಯಮಾನ ಅಂತ ಹೇಳಿದ್ರೆ ಏನೋ ವಿಷಯ ಮಾತಾಡಿ ಮತ್ತೆ ಸೇರಿಸ್ತಾ, ಮತ್ತೆ ಬ್ರೇಕ್ ಬರಬಾರ್ದು. ಒಂದು ವಿಷಯ ಹೇಳಿದ ಕೊರಟಾಗ ಪ್ರತಿಜ್ಞಾ ಹೇತು ದೃಷ್ಟಾಂತ ಅವೆಲ್ಲ ಒಂದು ಕ್ರಮದಲ್ಲಿ ಹೇಳಬೇಕು. ಆ ಕ್ರಮ ಮೇಂಟೈನ್ ಮಾಡ್ಲಿಕ್ಕೆ ಹೋಗದೆ ಮಧ್ಯೆ ಮಧ್ಯೆ ಇಂಟರಪ್ಷನ್ ಮಾಡಿ ಏನು ಮಾಡಬೇಕು? ಅದಕ್ಕೆ ವಿಕ್ಷೇಪ ಅಂತ ಹೆಸರು. ಮತಾನುಜ್ಞಾ, ನಾವೇನು ಹೇಳಕ್ಕೆ ಕೊಟ್ಟೆ ಒಪ್ಕೊಂಡ್ಬಿಟ್ಟೆ, ಅದು ಮತಾನುಜ್ಞಾ. ಸೋತ, ಅದಕ್ಕೆ ಸಂವಾದ, ಸಂವಾದ ಮತ್ತು ಸೇರುತ್ತದೆ. ಸಂವಾದ ಅಂದ್ರೇನು? ವಿಪ್ರತಿಪನ್ನ ಪ್ರಮೇಯಾಂಗೀಕಾರ, ಯಾವ್ದ್ರ ಬಗ್ಗೆ ಗಲಾಟೆ ನಡೆದಿತ್ತು ಅದನ್ನೇ ಒಪ್ಕೊಂಡ್ಬಿಟ್ಟ ಪ್ರತಿವಾದಿ. ಅಲ್ಲಿ ವಾದ ಬುಧೋದ ಲೆಕ್ಕ, ಸಂವಾದ ಅದೇನು? ಮತಾನುಜ್ಞಾ ಅಂತ ಕರೀತಾನೆ. ಪರ್ಯನುಯೋಜ್ಯ ಉಪೇಕ್ಷಣ, ಒಳ್ಳೆ ಪ್ರಶ್ನೆ ಕೇಳ್ತಕ್ಕಂಥ ಜಾಗ ಬಂದಿದೆ, ಅವ ಕ್ಯಾಚ್ ಬಿಡ್ತಾನಲ್ಲ ಆ ಥರ, ಒಳ್ಳೆ ಚಾನ್ಸ್ ಬಂದಿದೆ, ಅವ್ ಬಿದ್ದ. ಕ್ಯಾಚ್ ಇಲ್ಲೇ ಇಲ್ಲ, ಸುಳ್ಳು ಬಿದ್ದು ಕಾಲು ಬರ್ಕೊಂಡ. ಏನು ಹೇಳ್ಬೇಕು ಅದಕ್ಕೆ? ಕ್ಯಾಚ್ ಇಲ್ಲೇ ಇಲ್ಲ, ಸುಮ್ಮನೆ ಕಷ್ಟಪಡ್ತಾನೆ. ಕ್ಯಾಚ್ ಬಂದ ಬಿಟ್ಬಿಟ್ಟ. ಪರ್ಯನ ಉಪಯೋಗಿಸ್ತಾನ. ನಿರ್ಣಯೋಜ್ಯ ಅನಿಯೋಗ, ಯಾವ್ದನ್ನು ಟ್ರೈ ಮಾಡಬಾರ್ದೋ ಮಾಡಿದ, ಟ್ರೈ ಮಾಡೋಕ್ಕಂತ ಬಿಟ್ಬಿಟ್ಟ. ಪರ್ಯನಯೋಜ್ಯ ಉಪೇಕ್ಷಣ ಅಂಬದು ಏನಾಗುತ್ತೆ? ಒಳ್ಳೆ ಡಿಫೀಟ್ ಚಾನ್ಸ್ ಕಳ್ಕೊಂಡ್ಬಿಡ್ತಾನೆ. ಭಾಳ ಹುಷಾರಾಗಿ ಅಟ್ಯಾಕ್ ಮಾಡ್ಬೇಕಲ್ಲ. ಪರ್ಯನಯೋಜ್ಯ ಉದ್ದೇಶಪೂರ್ವಕ ತಪ್ಪು ಹೇಳ್ತಾರೆ. ಇವ್ರು ಕ್ಯಾಚ್ ನೋಡ್ತಾನೆ, ಹೇಳ್ತಾನೋ ಇಲ್ಲೋ ಅಂತ ಹೇಳ್ಬಿಟ್ಟು ಅವ್ನು ಗುರುತಿಸೇ ಹೋಗಿಬಿಟ್ರೆ, ಇವ್ನು ಗುರುತಿಸಲ ಆದ್ರಿಂದ ಇವನು ಸೋತ ಅಂತ ಹೇಳಿದ್ರೆ ಕರೆಕ್ಟ್ ಅದು. ಅಂತಿಮ ಅಪ್ರತಿಭಾ ವಿಕ್ಷೇಪ ಪರ್ಯನ ಉಪೇಕ್ಷಣ ಮಿತಿ ಸಪ್ತಕಂ, 7 ಕೂಡ ಇವು ಹೇಳಲೇಬೇಕಾದ ದೋಷಗಳು. ಏತದ್ ಉದ್ಭಾವನ, ಉದ್ಭಾವನ ಅನುದ್ಭಾವನ ಯೋಹೋ ತತ್ವ ನಿರ್ಣಯ ಅನುಗುಣ್ಯ ವೈಗುಣ್ಯ ಅಭಾವ. ಇದರಲ್ಲಿ ತತ್ವ ನಿರ್ಣಯ ಪ್ರಶ್ನೆ ಬಂದಾಗ ವಾದದಲ್ಲಿ ಯಾವುದು ಕೌಂಟ್ ಆಗೋದಿಲ್ಲ. ಯಾತಕ್ಕೆ? ತತ್ವ ನಿರ್ಣಯದ ಪ್ರಶ್ನೆ ಇಲ್ಲ ಇದರೊಳಗೆಲ್ಲ. ತಪ್ಪು ಹೇಳ್ತಾನೆ ಅಂತ ಅಷ್ಟಾಗುತ್ತೆ ಹೊರತು ತತ್ವ ನಿರ್ಣಯಕ್ಕೆ ಒಂದು ಏನಾಗೋದಿಲ್ಲ, ಉಪಯೋಗನೇ ಇಲ್ಲ, ಅಪಕಾರವೂ ಇಲ್ಲ, ಉಪಕಾರವೂ ಅಪಕಾರವೂ ಇಲ್ಲ. ಪ್ರಶ್ನೆಗೆ ಉತ್ತರ ಕೊಟ್ಟರಷ್ಟೇ ವಾದಕಥೆ ನಡೆಯೋದಾದ್ರಿಂದ ಇವೆಲ್ಲ ಈ ದೋಷಗಳಾಗಲಿಕ್ಕೆ ಚಾನ್ಸಸ್ ಎಲ್ಲಿಲ್ಲ. ವಾದದಲ್ಲಿ ದೋಷ ಆಗೋದೇ ಇಲ್ಲ. ಈಗ ಅದರಲ್ಲಿ ಮಾತ್ರ ಏನಾಗುತ್ತೆ ಇವೋ ದೋಷ ಆಗುತ್ತೆ? ಯಾವುದರಲ್ಲಿ? ಜಲ್ಪ ವಿತರಣದಲ್ಲಿ ಹಾಗೆ ಆಗತ್ತೆ. ಯಾಕೆ? ಆರ್ಡರ್ ವೈಸ್ ಇಲ್ಲ. ಅವರೇ ಏನು ಹೇಳಿದ್ದಾರೆ ಆರ್ಡರ್, ಅವರೇ ಆರ್ಡರ್ ಮಾಡ್ಕೊಂಡಿದ್ದಾರೆ, ಅವ್ರ ಆರ್ಡರ್ ಕೊಟ್ಟು ಮಾಡ್ತಾರೆ. ನಮ್ಮ ಆರ್ಡರ್ ಅಲ್ಲ, ಅವ್ರ ಆರ್ಡರ್. ಕಿಂಚಿತ್ ಉದ್ಭಾವ್ಯ ಮಾತ್ರಂ ಯಥಾ ವಿರೋಧ ಅಪ್ರಾಪ್ತ ಕಾಲಂ. ಕೆಲವು ಕಿಂಚಿತ್ ಉದ್ಭಾವ್ಯ ಮಾತ್ರಂ ಯಥಾ ವಿರೋಧ, ವಿರೋಧ ಹೇಳಿದ. ಪರ್ವತದ ಪರ್ವ ಬೆಂಕಿಯು ತಣ್ಣಗಿರುತ್ತದೆ ಅಂತ ಹೇಳಿದ. ಹಾಗೆಲ್ಲ ಹೇಳಬಾರ್ದು, ವಿರೋಧವಾಗುತ್ತೆ ಅಂತ ವಾದ್ಯದಲ್ಲಿ ತೋರಿಸ್ಕೊಡ್ಬೇಕಷ್ಟೆ. ಅಪ್ರಾಪ್ತ ಕಾಲಂ, ಅಪ್ರಾಪ್ತ ಕಾಲಂ ಪರ್ವತೋ ವನ್ಯಮಾನಂದ. ತಕ್ಷಣ ನ್ಯೂನ ಅಂದ್ಬಿಟ್ಟಿವ್ ನೇಗಾಗ. ಇದು ಪಾಪ ಮಾತಾಡ್ತಾ ಇದ್ದಾನೆ, ಇನ್ನು ಮುಂದೆ ಧೂಮಾತ್ ಅಂತ ಹೇಳ್ತಾ ಇದ್ದಾನೆ. ನ್ಯೂನ ಅಂದ್ಬಿಟ್ಟು ಅವಾಗ ಏನು ಮಾಡ್ತಾರೆ? ಆಗ ಇವಂದೇ ತಪ್ಪು ಹೇಳೋದು, ಹೇಳಿ ಇವಂದೇ ದೋಷ ಇದು. ಆ ಅಬ್ಜೆಕ್ಷನ್ ರೈತ ಮಾಡಿದ ದೋಷ ಇದು. ಕೋರ್ಟಲ್ಲಿ ಮಾತಾಡಬೇಕಾದ್ರೆ ವಿಟ್ನೆಸ್ ಪಾಕಲ್ಲಿ ನಿಂತಿರ್ತಾನೆ, ಅವ್ನು ಪ್ರಶ್ನೆ ಕೇಳ್ತಿರ್ತಾರೆ. ಕೂತವ್ರು ಮತ್ತೆ ಭಯ ಹಾಕಾಗಿಲ್ಲ ಅದಕ್ಕೆ. ಪ್ರತಿವಾದಿ ಏನೋ ಹೇಳ್ತಿರ್ತಾನೋ, ಅವ್ನು ಚಾನ್ಸ್ ಬಂದಾಗ ಹೇಳಬೇಕು, ಮೊದಲೇ ಹೇಳಾಗಿಲ್ಲ. ಮೊದಲೇ ಹೇಳ್ಬಿಟ್ರೆ ಏನಾಗುತ್ತದೆ? ಇಂಟರಪ್ಟ್ ಮಾಡ್ತಾನೆ ಅಂತೇಳಿ ಅಬ್ಜೆಕ್ಷನ್ ಅದು, ಗೊತ್ತಾಯ್ತಾ? ಅದಕ್ಕೆ ಅಪ್ರಾಪ್ತ ಕಾಲದಲ್ಲಿ ಎಂದು ಕೂಡ ನಿಗ್ರಹ ಸ್ಥಾನ ಹೇಳೋದಕ್ಕೆ ಹೋಗಬಾರ್ದು. ಯಥಾ ವಿರೋಧ ಅಪ್ರಾಪ್ತ, ನ್ಯೂನಂ ಅಧಿಕಂ ಪುನರುಕ್ತಂ. ನ್ಯೂನ ಹೇಳಬಾರ್ದು, ಅಧಿಕ ಹೇಳಬಾರ್ದು, ಪುನರುಕ್ತಂ ಹೇಳಿದ್ದೇ ಹೇಳಬಾರ್ದು. ಅನನುಭಾಷಣ ಮಾತನಾಡದೆ ಕೂಡಬಾರ್ದು. ಅಪಸಿದ್ಧಾಂತ, ಸಿದ್ಧಾಂತಕ್ಕೆ ವಿರೋಧ ಮಾಡಬಾರ್ದು. ಇತಿ ಸಪ್ತಕಂ, ಇವು 7 ಅವೇ ಎಷ್ಟಾಗಿತ್ತು? 6. ಆಮೇಲೆ ಎಷ್ಟಾಯ್ತು? 7, 7, 14, 6, 20 ಅವನು ಹೇಳೋದು 22 ಅಂತ ಹೇಳ್ತಾನೆ. ಇದು ಸಪ್ತಕಂ. ಕಿಂಚಿತ್ ಕಥಾವಸಾನಿಕಂ ಯಥಾ ಹೇತ್ವಾಭಾಸ ನಿರ್ಣಯೋಜ್ಯ ಅನುಯೋಗ ಇತಿ ದ್ವಯಂ. ಇವೆರಡು ಮಾತ್ರ ಅಲ್ಲಿ 22 ಆಗೋಯ್ತು. ಕಥಾವಸಾನಿಕಂ, ಇವು ಕಥ ಕ್ಲೋಸ್ ಮಾಡ್ತಾ ಇದೆ. ಹೇತ್ವಾಭಾಸ ಕೊಟ್ಟರೆ ನಿರ್ಣಯೋಜ್ಯ ಅನುಯೋಗ, ಯಾವ ಪ್ರಶ್ನೆಯನ್ನು ಸರಿಯಾಗಿ ದೋಷ ಹೇಳಬಾರ್ದು, ದೋಷ ಹೇಳಿಬಿಟ್ರೆ ಅವ್ನು ಡಿಫೀಟೆಡ್ ಅಂತ. ಇವು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅವನ ಪ್ರಕಾರ, ಅವನು ಹೇಳೋ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್. ತತ್ವ ನಿರ್ಣಯಸ್ಸೆಗೆ ಸಾಕ್ಷಾತ್ ವಿರುದ್ಧ ವಿಪರೀತ ಪ್ರತಿಪತ್ತಿ ಸಾಚ ಹೇತ್ವಾಭಾಸಾದಿ ಅನುದ್ಭಾವನೆ ಭವತಿ. ತತ್ವ ನಿರ್ಣಯಕ್ಕೆ ಸಾಕ್ಷಾತ್ ವಿರುದ್ಧ ವಿಪರೀತ ಪ್ರತಿಪತ್ತಿ, ಬೆಂಕಿ ತಣ್ಣಗಿದೆ ಅಂತ ಹೇಳೋದು ಎಷ್ಟು ಮಟ್ಟಿಗೆ ತಪ್ಪದು? 100% ತಪ್ಪು. ಅದರಿಂದ ಏನಾಗುತ್ತೆ ತತ್ವ ನಿರ್ಣಯ ಹೆಸರೇ ಬರೋದಿಲ್ಲ. ಆದ್ದರಿಂದ ಅಂಥ ತಪ್ಪನ್ನು ಮಾಡಬಾರ್ದು. ವಿಪರೀತ ಪ್ರತಿಪತ್ತಿ ಪ್ರತಿಜ್ಞಾಂತರ ಇತ್ಯಾದಿ ಅಂಥ ಕೇಸುಗಳಲ್ಲ, ಇದು ಮಾತ್ರ ಅಂಥ ಕೇಸ್ ಇದು. ಪಾರಂಪರ್ಯಾ ವಿರೋಧಾದಯ, ವಿರೋಧಾದಿಗಳನ್ನು ಈ ಗುಂಪಿ ಸೇರ್ತಕ್ಕಂಥ ದೋಷಗಳು. ವ್ಯಾಸಂಗಾದಿನ ತತ್ವ ನಿರ್ಣಯ ಸಾಮಗ್ರಿ ಪ್ರತಿರೋಧಾತ್ ಪ್ರತಿಜ್ಞಾ ವಿರೋಧಾದೀನಾಂ, ಅಲ್ಲಿಗೆ ಹೊತ್ತಾಗಿದೆ, ನಾಳೆ ಮುಗಿಯುತ್ತಿದೆ, ನಾಳೆ ಮುಗಿಸಿಬಿಡೋಣ. ಜೊತೆ ಇನ್ನೊಂದು ಏನು ಮಾಡೋದು, ಬ್ರಹ್ಮತರ್ಕಾನುಸಾರ ಅಂತ ಆಚಾರ ಹೇಳ್ತಾರೆ. ಬ್ರಹ್ಮತರ್ಕದ ವಾಕ್ಯ ಅವರೇ ಕೋಟ್ ಮಾಡಿದ್ದಾರೆ ಬೇರೆ ಕಡೆ. ಅದಿಷ್ಟನ್ನು ಫಾಸ್ಟಾಗಿ ಓದಿಬಿಟ್ರೆ ಆಚಾರ ಪೂರ್ತಿ ಓದ್ದಾಗುತ್ತೆ. ಆ ಪುಸ್ತಕ ನಿಮ್ಮದರಲ್ಲಿ ಸಿಗೋದಿಲ್ಲ, ಅದು ನಮ್ಮ ಸರ್ವಮೂಲ ಸಂಸ್ಕೃತದಲ್ಲಿ ಮಾಡಿದ್ದೀವಲ್ಲ, ಅದರ ಕೆಳಗೆ ಕೊಟ್ಟಿದೆ ಕಥಾಲಕ್ಷ್ಮಣ ಕೊನೆಗೆ ಅದಿಷ್ಟು ಕೊಟ್ಟಿದೆ. ಅದು ಪುಸ್ತಕ ಇದ್ರೆ ಸರಿ ಇಲ್ಲದ ನಮ್ಮ ಪುಸ್ತಕದಲ್ಲಿ ಓದಿದಾಗ ಸುಮ್ಮನೆ ಕೇಳಿದರೂ ಕೂಡ ಆಚಾರ್ಯ ಎಷ್ಟು ಕ್ಲಿಯರಾಗಿ ಅಲ್ಲಿನೆಲ್ಲ ಅವನಪ್ ಮಾಡಿದಾರೆ ಅಂತ ಗೊತ್ತಾಗುತ್ತೆ. ಅದನ್ನು ಹೇಳಿ ನಾಳೆ ಮುಕ್ತಾಯ ಮಾಡೋದು. ಸರ್ವಮೂಲದಲ್ಲಿ ಬರುತ್ತೆ, ಹೌದು ಸರ್ವಮೂಲದಲ್ಲಿ ಸಿಗುತ್ತೆ. ಅದರ ನಾವು ಕಡೆ ಸಂಸ್ಕೃತದಲ್ಲಿದೆ, ಕನ್ನಡದಲ್ಲಿ ಸಿಗಲ್ಲ. ಸಂಸ್ಕೃತದಲ್ಲಿ ಕೊಟ್ಟದ್ರಲ್ಲಿದೆ, ಕನ್ನಡದಲ್ಲಿ ಕೊಟ್ಟಿಲ್ಲ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚಮಹಂ ತೇನ ಶ್ರೀಯತಾಂ ಕಮಲಾಲಯ. ಓಂ ಜನ್ಮಾದ್ಯಸ್ಯ ಯದೋನ್ಮಯಾ ಚಿತರತಶ್ಚ.